ಕರ್ತನಲ್ಲಿ ಪ್ರೀತಿಯಂತ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ತಂದೆಯ ದೇವ ನಾಮದಲ್ಲೂ ನಮ್ಮ ರಕ್ಷಕನ ಒಡೆಯನಾಗಿರುವಂತಹ ಯೇಸು ಕ್ರಿಸ್ತ ನಾಮದಲ್ಲೂ ವಂದನೆಗಳು ಸಲ್ಲಿಸುತ್ತಾ ದೇವರ ಒಂದು ಪ್ರೀತಿ, ದೇವರ ಕರುಣೆ ಕೃಪೆಗಳಿಂದ ನಾವು ಈ ದಿನ ಒಂದು ಪಾಠಕ್ಕೆ ಹೋಗೋಣ. ಕಳೆದ ಒಂದು ವಾರದಲ್ಲಿ ನಾವು ನೋಡಿದಂತಹ ಮುಖ್ಯವಾದ ಒಂದು ಪಾಠ, ಆತ್ಮ ಸಾಯ್ತದೆ, ಮನುಷ್ಯ ಸತ್ತಿದ್ದರೆ ಅವನ ಆತ್ಮ ನರಕಕ್ಕೂ ಸ್ವರ್ಗಕ್ಕೂ ಹೋಗಲ್ಲ ಅಂತ ಸತ್ಯವೇದ ಸ್ಪಷ್ಟವಾಗಿ ಹೇಳೋದನ್ನ ನಾವು ನೋಡಿದಿರಿ. ಆತ್ಮ ಸಾಯ್ತದೆ ಅಂತ ಗೊತ್ತಾಗಿದ್ಮೇಲೆ ನರಕ ಅಂದ್ರೆ ಏನು ಅಂತ ನಾವು ಸತ್ಯವೇದದಲ್ಲಿ ಪ್ರಶ್ನೆ ಹಾಕಿ, ಈ ಒಂದು ಪ್ರಶ್ನೆಗೆ ಕಳೆದ ವಾರ ಬಹು ಕ್ಲಿಯರ್ ಆಗಿ ಸತ್ಯವೇದದಲ್ಲಿ ನರಕ ಅಂದ್ರೆ ಏನು ಅಂತ ನೋಡಿದಾಯ್ತು. ನರಕ ಅಂದ್ರೆ ಸತ್ಯವೇದದಲ್ಲಿ ಸಮಾಧಿಗೆ ಹೇಳ್ತಾರೆ, ಅದು ವೇದನೆ ಕೊಡುವಂಥ ಸ್ಥಳ ಅಲ್ಲ ಅಂತ ಬೈಬಲ್ನಲ್ಲಿ ತುಂಬಾ ಕ್ಲಿಯರ್ ಆಗಿ ನಾವೇನ್ ಮಾಡಿದಿರಿ ನೋಡಿದಿರಿ. ಅದರ ಅಸರಿಂದ ಇಲ್ಲಿರುವಂತ ಎಲ್ಲ ಸಹೋದರ ಸಹೋದರಿಗಳು ನೀವು ಅದನ್ನ ಯೂಟ್ಯೂಬ್ ಅಲ್ಲಿ ಕೇಳಿದಿರಾ ಅಂತ ನಾನು ಭಾವಿಸ್ತೀನಿ. ಎಲ್ಲರೂ ಕೇಳಿದ್ರ ಪಾಠನ
ಕೇಳಿದ್ದೀರಿ
ನರಕ?
ಫಸ್ಟ್
ಓಕೆ, ಅದರಲ್ಲೇನೋ ಸಂದೇಹ ಇದೆಯಾ? ಯಾರಿಗಾದ್ರೂ ಏನೋ ಸಂದೇಹ ಇದೆಯಾ ನರಕದ ಬಗ್ಗೆ?
ಇಲ್ರಿ ಫಸ್ಟ್
ಸರಿ, ಓಕೆ. ಹಂಗಾದ್ರೆ ನರಕದ ಬಗ್ಗೆ ಯಾರಿಗೂ ಪ್ರಶ್ನೆ? ಹೇಳಿ ಜನ್ಮದ್ರೆ ಹೇಳಿ. ಬ್ರದರ್ ಪ್ರಶ್ನೆ ಇದೆಯಾ ನರಕದ ಬಗ್ಗೆ ಯಾರಿಗಾರು?
ಇಲ್ಲ
ಓಕೆ ಓಕೆ, ಥ್ಯಾಂಕ್ ಯು. ಹಾಗೆ ನರಕ ನಮಗೆ ತುಂಬಾ ಕ್ಲಿಯರ್ ಆಯ್ತು ಅಂತಂದ್ರೆ, ಇವಾಗ ನಾವು ಇನ್ನೊಂದು ಒಂದು ಮನಸ್ಸಲ್ಲಿ ಒಂದು ಪ್ರಶ್ನೆ ಬರುತ್ತೆ, ಹಂಗೆ ನರಕ ಇಲ್ಲ ಅಂತ ನಮ್ಮ ಮನಸ್ಸು ಸತ್ಯ ಸಮಾಧಿಗೆ ಹೋಗ್ಬಿಡ್ತಾನೆ ಅಂದ್ರೆ ಅವನು ಭೂಲೋಕದಲ್ಲಿ ಇರ್ಬೇಕ್ರೆ, ಎಷ್ಟೆಷ್ಟು ಕೆಟ್ಟ ಕೆಲಸಗಳನ್ನ ಮಾಡಿದಾನೆ, ಇದಕ್ಕೆ ನ್ಯಾಯ ತೀರ್ಪಿಲ್ವಾ? ಆಗ ನ್ಯಾಯ ತೀರ್ಪನ್ನು ಏನು ಅಂತಂದ್ಬಿಟ್ಟು ಏನಂತಾರೆ, ನಮ್ಗೊಂದು ಪ್ರಶ್ನೆ ಬರುತ್ತೆ. ಅದಕ್ಕೆ ನಾವು ಇವತ್ತು ಏನ್ ಮಾಡೋಣ ಅಂದ್ರೆ, ಸತ್ಯವೇದ ಪ್ರಕಾರ ನ್ಯಾಯ ತೀರ್ಪನ್ನು ಏನಪ್ಪ ಜಡ್ಜ್ಮೆಂಟ್ ಡೇ ಅಂದ್ರೆ ಸತ್ಯವೇದ ಏನ್ ಹೇಳ್ತದೆ ಅಂತ ನಾವೇನ್ ಮಾಡೋಣ ತಿಳ್ಕೊಳೋಣ ಅಲ್ವರ. ಅದಕ್ಕೆ ಸಾಮಾನ್ಯಗೆ ನ್ಯಾಯ ತೀರ್ಪು ಅಂತ ಏನು, ಯೇಸು ಕ್ರಿಸ್ತು ಎಣ್ಣೆ ಬರಿಕೆಯಲ್ಲಿ ಬರ್ತಾರೆ, ಅದರ ಕುದುರೆ ಮೇಲೆ ಬರ್ತಾರೆ, ಅದರ ಅವರು ಮೇಘದ ಮೇಲೆ ಏನ್ ಮಾಡ್ತಾರೆ ಬರ್ತಾರೆ, ಅವರು ಒಬ್ಬರೇ ಬರೋದಿಲ್ಲ, ಸಹಸ್ರ ದೂತರೊಂದಿಗೆ ತುತ್ತುರಿಯ ಧ್ವನಿಯೊಡನೆ ಏನ್ ಮಾಡ್ತಾರೆ ಬರ್ತಾರೆ, ಅವಾಗ ಸಮಾಧಿಗಳೆಲ್ಲ ತೆರೆಯಲ್ಪಡ್ತದೆ, ಸಮಾಧಿಯಲ್ಲಿ ಯಾರೆಲ್ಲ ಮಲಗಿದ್ರು, ಎಲ್ಲ ಸತ್ತೋಗಿರೋರು ಎಲ್ಲರೂ, ಪ್ರತಿಯೊಬ್ಬ ಮನುಷ್ಯರು ಅಂದ್ರ ಇದುವರೆಗೂ ಯಾರೆಲ್ಲ ಇದ್ರೋ ಎಲ್ಲಾರು ಏನಾಗ್ತಾರೆ, ಸಮಾಧಿಗಳು ತೆರೀತದೆ, ಅವಾಗಲ್ಲ ಆ ಸತ್ತೋಗಿರೋ ಹೆಣಗಳೇನಾಗ್ತದೆ ಎದ್ದು ಬರ್ತದೆ, ಆ ಶವಗಳು ಎದ್ದು ಬರ್ತವೆ, ಸತ್ತೋಗಿರೋಲ್ಲ ಏನ್ ಮಾಡ್ತಾರೆ ಎದ್ದು ಬರ್ತಾರೆ. ಈ ಒಂದು ಸತ್ತೋದವ್ರಿಗೇನೆ ಏನ್ ಮಾಡ್ತಾರೆ ನ್ಯಾಯ ತೀರ್ಪು ಮಾಡ್ತಾರೆ. ಸೊ ಈ ರೀತಿ ಎಲ್ಲ ಜಗತ್ತಲ್ಲಿರೋಂಥ ಪ್ರತಿಯೊಬ್ಬ ಸತ್ತೋಗಿರೋಂಥ ವ್ಯಕ್ತಿಗಳು ಏನಾಗ್ತಾರೆ ವಾಪಸ್ಸು ಜೀವಂತವಾಗಿ ಬರ್ತಾರೆ. ಈ ಒಂದು ಜೀವಂತವಾಗಿ ಬರುವಂತ ಪ್ರತಿಯೊಬ್ಬ ವ್ಯಕ್ತಿಗೂ ಏನ್ರಿ, ಕ್ರಿಸ್ತನು ಎರಡನೇ ಮರಿಕೆಯಲ್ಲಿ ಬಂದಿದಾರಲ್ಲ, ಆ ಒಂದು ಕ್ರಿಸ್ತನು ಏನಪ್ಪಾ ಮಾಡ್ತಾರೆ ಅಂತಂದ್ರೆ ಅವ್ರಿಗೆ ನ್ಯಾಯ ತೀರ್ಪು ಮಾಡ್ತಾರೆ. ಯೇಸು ಕ್ರಿಸ್ತು ಬಿಳಿಯ ಒಂದು ಸಿಂಹಾಸನ ಮೇಲೆ ಕೂತಿರ್ತಾರೆ ಅಲ್ವರ, ಆ ಒಂದು ಸಿಂಹಾಸನ ಕೂತಿರ್ತಾರೆ, ಅವ್ರ ಮುಂದೆ ಪುಸ್ತಕಗಳಿದ್ದಾರೆ, ಪುಸ್ತಕಗಳನ್ನ ತೆರೀತಾರೆ, ಆ ಜೀವ ಬಾಧ್ಯರ ಒಂದು ಪಟ್ಟಿ ಅಂತ ಒಂದು ಪುಸ್ತಕ ಇರ್ತಾರೆ, ಆ ಪಟ್ಟಿನ ತೆಗಿತಾರೆ, ಅದನ್ನ ಎಲ್ಲ ಹೆಸರುಗಳಿರ್ತಾರೆ, ಒಬ್ಬೊಬ್ರುನೇ ಏನ್ ಮಾಡ್ತಾರೆ ಯೇಸು ಕ್ರಿಸ್ತು ಹೆಸರು ಹೆಸರಾಗಿ ಕರೀತಾರೆ ಕ್ಯೂನಲ್ಲಿ, ಓ ನೀನ್ ಇಂಥವ್ರು ಅಂಥವ್ರು ಬರಪ್ಪ ಅಂತಂದ್ಬಿಟ್ಟು ಒಬ್ಬೊಬ್ಬರಿಗೆ ಕರೆದ್ಬಿಟ್ಟು ಅವ್ರವ್ರ ಕೃತಿಗಳ ಪ್ರಕಾರ ಅವ್ರಿಗೆ ಏನ್ ಮಾಡ್ತಾರೆ ನ್ಯಾಯ ತೀರ್ಪು ಮಾಡ್ತಾರೆ. ಅದರಿಂದ ಆ ಕ್ಯೂನಲ್ಲಿ ಯಾರೋ ಒಬ್ಬ ಕೆಟ್ಟ ಮನುಷ್ಯ ಇದ್ರೆ ಏನ್ರಿ ಅವನ್ಗೆ ಏನ್ರಿ, ಅವನು ಯೇಸು ಕ್ರಿಸ್ತನ ಅಂಗೀಕಾರ ಮಾಡಿಲ್ಲ, ಅವನು ರಕ್ಷಣೆ ಹೊಂದಿಲ್ಲ ಅಂತಂದ್ರೆ ಅವ್ನು ಮಾಡಿರೋಂಥ ಎಲ್ಲ ಕೃತ್ಯಗಳನ್ನ ಹಂಗೆ ಹೇಳಿ, ಅವ್ನು ಮಾಡಿರೋ ಕೆಟ್ಟ ಕೆಲಸಗಳನ್ನೆಲ್ಲ ಹೇಳಿ ಅವನಿಗೆ ಅದ ತಕ್ಕಂತೆ ಏನ್ ಮಾಡ್ತಾರೆ ಅವನಿಗೆ ನ್ಯಾಯ ತೀರ್ಪು ಕೊಡ್ತಾರೆ, ಅವ್ನಿಗೆ ಏನ್ ಮಾಡ್ತಾರೆ ಅಗ್ನಿ ನರಕಕ್ಕೆ ಹಾಕ್ತಾರೆ. ಆ ನರಕದಲ್ಲಿ ಒಂದು ಚಿತ್ರ ವೇದನೆ ಇರ್ತದೆ, ಅಲ್ಲಿ ಬೆಂಕಿ ಆರೋದಿಲ್ಲ, ಹುಳ ಸಾಯೋದಿಲ್ಲ, ಇದ್ರ ಬಗ್ಗೆ ನೋಡೇ ಬಿಟ್ಟಿದ್ರಿ ಬೆಂಕಿ ಕೆರೆ ಏನು ಅಂತ, ಅದು ಎರಡನೇ ಮರಣ, ಹುಳ ಸಾಯೋದಿಲ್ಲ, ಬೆಂಕಿ ಆರೋದಿಲ್ಲ, ಇದು ಅರ್ಥ ಅಲ್ಲ ಏನು ಅಂತಂದ್ಬಿಟ್ಟು ಸತ್ಯವೇದಲ್ಲಿ ಅಂತ ಕ್ಲಿಯರ್ ಆಗಿ ನಾವೇನ್ ಮಾಡಿದಿರಿ ನೋಡಿದಿರಿ ಅಲ್ವರ. ಅದರಿಂದ ಈ ತರ ನ್ಯಾಯ ತೀರ್ಪು ಮಾಡ್ತಾರೆ. ಆಮೇಲೆ ಏನ್ರಿ ಅವರು ವಿಲ ವಿಲ ಅಂತ ಒದ್ದಾಡ್ತಾ ಇರ್ತಾರೆ ಆ ನರಕದಲ್ಲಿ ಅಂತಂದ್ಬಿಟ್ಟು, ಇವು ಕೆಟ್ಟವ್ರಿಗೆ ಈ ತರ ತೀರ್ಪಾದ್ರೆ, ಅದೇ ಒಳ್ಳೆಯವ್ರಿಗೇನಪ್ಪಾ ಅಂತ ನೋಡಿದ್ರೆ ಒಳ್ಳೆಯವ್ರಿಗೇನ್ರಿ ಅದು ಅವ್ರಿಗೂ ಕೂಡ ಇದೇ ತರ ತೀರ್ಪು. ಅವ್ರಿಗೆ ಏನ್ ಮಾಡ್ತಾರಂತೆ, ಪುಸ್ತಕಗಳನ್ನ ತೆರೆದು ಅವ್ರದ್ದು ಹೆಸರುಗಳನ್ನ ಕೂಡ ಅಲ್ಲಿ ಕರೆದು ಅವರು ಮಾಡಿರಂತ ಸತ್ಕ್ರಿಯೆಗಳ ಪ್ರಕಾರ ಅವ್ರು ಯೇಸು ಕ್ರಿಸ್ತನ ಅಂಗೀಕಾರ ಮಾಡಿ ಏನ್ರಿ ಅವ್ರು ನಂಬಿರೋದ್ರಿಂದ ಇವ್ರಿಗೇನ್ರಿ ಒಂದು ಪರಲೋಕದ ರಕ್ಷಣೆ. ಯಾಕಂದ್ರೆ ಅವ್ರು ಏನ್ ಮಾಡಿದ್ದಾರೆ ಜೀವಮಾನವೆಲ್ಲ ಕ್ರಿಸ್ತ ನಂಬಿ ಕ್ರಿಸ್ತನ್ಗಾಗಿ ಏನ್ ಮಾಡಿದ್ದಾರೆ ಅವರು ಅವರು ತನ್ನ ಜೀವನನ ಮುಡುಪಾಗಿಟ್ಟಂದ ಅವ್ರಿಗೆ ಏನ್ ಮಾಡ್ತಾರೆ ಅವ್ರಿಗೆ ಪರಲೋಕ ಕರ್ಕೊಂಡೋಗ್ತಾರೆ ಅಂತಂಬಿಟ್ಟು ಏನ್ರಿ ಈ ತರ ಏನ್ರಿ ಅವರು ಸದಾ ಕಾಲ ಕ್ರಿಸ್ತನೊಂದಿಗೆ ಏನಾಗಿರ್ತಾರೆ ಪರಲೋಕದಲ್ಲಿ ಪರದೇಶದಲ್ಲಿ ಹೋಗ್ಬಿಟ್ಟು ತುಂಬಾ ಸಂತೋಷವಾಗಿರ್ತಾರೆ ಅಂತ ಏನ್ರಿ ಒಂದು ಅಭಿಪ್ರಾಯ. ಇದು ನ್ಯಾಯ ತೀರ್ಪು ಅಂತ ಅಲ್ವರ. ನೋಡಿ ಕರ್ತನಲ್ಲಿ ಪ್ರೀತಿ ಅಂತ ಸೋರಸರುಗಳೇ, ಇದು ಕ್ರಿಸ್ತನ ಎಡೆ ಬುರುಕಿಲ್ಲ ಆಗಂತ ನ್ಯಾಯ ತೀರ್ಪು. ಯಾಕಪ್ಪ, ಮನುಷ್ಯ ಸತ್ತೋಗಿದ ತಕ್ಷಣನೇ ಎಲ್ಲರಿಗೂ ಏನು ಅಭಿಪ್ರಾಯ? ಆತ್ಮ ಸಾಯಲ್ಲ, ಆತ್ಮ ಅದರಿಂದ ಏನಾಗ್ಬಿಡ್ತಾರೆ, ಸತ್ತಿದ ತಕ್ಷಣ ಹಂಗೇ ಬಿಡುಗಡೆ ಆಗ್ಬಿಡ್ತಾರೆ. ಅದು ಏನ್ರಿ, ಮನುಷ್ಯ ಸತ್ತೋಗಿದ ತಕ್ಷಣ ಹಂಗೇ ಅವನ ಶರೀರದ ಆತ್ಮ ಹಂಗೇ ಸಪ್ರೇಟ್ ಆಗಿ ಎಲ್ಗೋಗ್ಬಿಡ್ತದೆ, ಸೀದಾ ಹಂಗೇ ಪರಲೋಕಕ್ಕೆ ಹೋಗ್ಬಿಡ್ತದೆ. ಹಾ, ಅವಾಗೇ ಅವನ ನ್ಯಾಯ ತೀರ್ಪು ಆಗ್ಬಿಡ್ತದೆ. ಅದರ ಆ ಸತ್ತೋಗಿರೋ ಆತ್ಮ ದೇವ್ರ ಹತ್ರ ನಿಂತ್ಕೊಂಡು ಅವಾಗ ಒಳ್ಳೆ ಕೆಲಸ ಮಾಡಿದರೆ ಅದಿಗೆ ಸ್ವರ್ಗ, ಕೆಟ್ಟ ಕೆಲಸ ಮಾಡಿದರೆ ತಿರ್ಗಾ ಏನ್ರಿ ನರಕ ಅಲ್ವರ ಅಂತಂದ್ಬಿಟ್ಟು ಏನ್ರಿ, ಸತ್ತಿದ ತಕ್ಷಣನೇ ಒಂದು ನ್ಯಾಯ ತೀರ್ಪು ಆಗೈತಲ್ವಾ? ಹಾ, ಮತ್ತೆ ಇನ್ನೇನಕ್ಕಪ್ಪ, ಸತ್ತೋಗಿ ಮೇಲೆ ನ್ಯಾಯ ತೀರ್ಪು ಆಗಿದ್ಮೇಲೆ ತಿರ್ಗಾ ಎರಡನೇ ಬರೀಕಲ್ಲಿ ಏನಕ್ಕೆ ಇನ್ನೊಂದ್ಸಲ ನ್ಯಾಯ ತೀರ್ಪು ಅಲ್ವರ? ಹಂಗಂದ್ರೆ ನ್ಯಾಯ ತೀರ್ಪು ಅಂದ್ರೆ ಏನು ಅಲ್ವರ? ಅದಕ್ಕೆ ಸತ್ತ ಮೇಲೆ ನ್ಯಾಯ ತೀರ್ಪ, ಸತ್ತಿದ ತಕ್ಷಣ ನ್ಯಾಯ ತೀರ್ಪ, ಕ್ರಿಸ್ತನ ಎರಡನೇ ಮೂಲಕ ನ್ಯಾಯ ತೀರ್ಪ, ಫಸ್ಟ್ ಇದೊಂದು ಏನಾಗ್ಬೇಕು ನಾವು ಡಿಸೈಡ್ ಮಾಡ್ಬೇಕು. ಅದರ ಸರಿ, ಸತ್ತಿದ ತಕ್ಷಣನೇ ಮನುಷ್ಯನಿಗೆ ನ್ಯಾಯ ತೀರ್ಪು ಅಂತ ವಾಕ್ಯ ಎಲ್ಲಿದೆ ಅಂತ ನೋಡೋದಾದ್ರೆ ಒಂದು ವಾಕ್ಯ ಇದೆ, ಅದೇನಂತ ಓದೋಣ. ಇಬ್ರಿಯರಿಗೆ ಒಂದು ಪತ್ರಿಕೆ 9ನೇ ಅಧ್ಯಾಯ 27ನೇ ವಾಕ್ಯ ದಯವಿಟ್ಟು ಓದಿ. ಇಬ್ರಿಯರು 9:27. ಗೊತ್ತೀರಾ ಸಹೋದರ ಸಹೋದರಿಗಳು? Hebrews 9:27. ಬ್ರದರ್ಸ್,
ಒಂದು ಸಾರಿ ಸಾಯೋದು, ಆಮೇಲೆ ನ್ಯಾಯ ತೀರ್ಪು ಮನುಷ್ಯರಿಗೆ ಹೇಗೆ ನೇಮಕವಾಗಿದೆಯೋ ಹಾಗೆ ಕ್ರಿಸ್ತನು ಸಹ ಬಹುಜನರ ಪಾಪಗಳನ್ನು ಒತ್ತುಕೊಳ್ಳೋದಕ್ಕೋಸ್ಕರ ಒಂದೇ ಸಾರಿ ಸಮರ್ಪಿತನಾದನು.
ನೋಡ್ರ, ಒಂದೇ ಸತಿ ಸಾಯೋದು, ಅನಂತರ ನ್ಯಾಯ ತೀರ್ಪು ಅಂತ ಹೇಳ್ತಾರೆ. ಅದಕ್ಕೆ ವಾಕ್ಯ ಇಟ್ಕೊಂಡು ಎಷ್ಟೋ ಜನ ನಂಬಿಡ್ತಾರೆ, ಓ ಬದರು ಒಂದೇ ಸತಿ ಸತ್ತೋಗ್ಬಿಡ್ಬೋದು, ಸತ್ತೋಗಿದ ತಕ್ಷಣ ಇಮ್ಮಿಡಿಯೇಟ್ ನ್ಯಾಯ ತೀರ್ಪು ಅಂತ. ಅಂದ್ರೆ ಈ ಆಧಾರದ ಮೇಲೇನೆ ಏನ್ ಮಾಡ್ತ ಅವರು ಈ ಒಂದು ಕಾನ್ಸೆಪ್ಟ್ನ ತಂದಿರೋದು. ಸರಿಪ್ಪ, ಸತ್ತಿದ ತಕ್ಷಣ ನ್ಯಾಯ ತೀರ್ಪು ಅಂತಂದ್ರೆ ಇದು ವಾಕ್ಯ ಸತ್ತವರು ಸತ್ತೋಗಿದ ತಕ್ಷಣ ನ್ಯಾಯ ತೀರ್ಪು ಆಗೋದ್ ಬಗ್ಗೆ ಮಾತಾಡೋದಾಗಿದ್ರೆ, ಇದುವರೆಗೂ ಜಗತ್ತಲ್ಲಿ ಸತ್ತೋಗಿರೋ ಎಲ್ಲರಿಗೂ ಏನಾಗಬೇಕು, ನ್ಯಾಯ ತೀರ್ಪು ಆರ್ ಡಿ ಆಗಿರಬೇಕು ಅಲ್ವಾ? ಸರಿ, ಸತ್ಯವೇದಲ್ಲಿ ಓದೋಣ. ಸತ್ತವ್ರಿಗೆಲ್ಲ ನ್ಯಾಯ ತೀರ್ಪು ಆಗಿದ್ಯಾ ಅಂತ ಮತ್ತಾಯ 11:24 ಓದಿ.
ಆದರೆ ನ್ಯಾಯವಿಚಾರಣೆ ದಿನದಲ್ಲಿ ನಿನ್ನ ಗತಿಗಿಂತಲೂ ಸೊದೋಮ್ ಸೀಮೆಯ ಗತಿಯು ಮೇಲಾಗಿರುವುದು ಎಂದು ನಿಮಗೆ ಹೇಳುತ್ತೇನೆ ಅಂದನು.
ನೋಡ್ರ ಏನ್ರಿ, ನ್ಯಾಯ ವಿಚಾರಣೆ ದಿನದಲ್ಲಿ ನಿನಗಿಂತಲೂ ಸೋದೋಮನ್ ಗೊಮ್ಮರಕ್ಕೆ ಏನಾಗಿರ್ತಾರೆ, ಲೇಸಾಗಿರ್ತಾರೆ ಅಂತ ಹೇಳ್ತಾರೆ. ಅಂದ್ರೆ ಸೋದೋಮನ್ ಗೊಮ್ಮರ ಜನಗಳಿಗೂ ಇನ್ನೂ ನ್ಯಾಯ ತೀರ್ಪಾಗಿಲ್ಲ ಅಂತ ಅರ್ಥ. ಸೋದೋಮನ್ ಗೊಮ್ಮರ ಜನಗಳಿಗೆ ನ್ಯಾಯ ತೀರ್ಪಾಗಿಲ್ಲ ಅಂತ ನ್ಯಾಯಾಧಿಪತಿನೇ ಹೇಳ್ತಾ ಇರ್ಬೇಕಾದ್ರೆ, ಅಂದ್ರೆ ಸತ್ಯ ಹೋಯ್ ತಕ್ಷಣ ಮನುಷ್ಯನಿಗೆ ನ್ಯಾಯ ತೀರ್ಪಾಗ್ತದೆ ಅಂತ ಹೇಗೆ ನಂಬಕ್ ಸಾಧ್ಯ ಅಲ್ವಾರ? ಹಂಗೆ ಯೇಸು ಕ್ರಿಸ್ತನ ಎರಡು ಮಾತು ಹೇಳಕ್ ಸಾಧ್ಯ ಅಲ್ವಾ? ನೋಡಿ, ಲಾಜರು ಸತ್ತೋಗಿದ್ರು, ಲಾಜರಸ್ಗೆ ನ್ಯಾಯ ತೀರ್ಪಾಗಿದೆ ಸತ್ತೋಗಿದ ತಕ್ಷಣ, ಪರಲೋಕಕ್ಕೆ ಹೋಗ್ಬಿಟ್ಟು ನ್ಯಾಯ ತೀರ್ಪಾಗಿ ವಾಪಸ್ ರಿಟರ್ನ್ ಆಗ್ಬಿಟ್ರ, ಬೈ ಮಿಸ್ಟೇಕಾಗಿ ಕರ್ಕೊಂಬಿಟ್ಟಿನಪ್ಪ ನಿನ್ ತಿರ್ಗ ಬುಲಕಕ್ಕೆ ಹೋಗು ಅಂತ ಆ ಥರ ಲಾಜರ್ಸ್ ಎಲ್ಲ ಹೇಳಿದೀಯ ಇಲ್ವಲ್ಲ ಅಲ್ವರ? ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸುರಳೆ ನಾವೇನು ಮಾಡಬೇಕು, ಇಬ್ರಿಯರು 9:27 ಯಾರ ಬಗ್ಗೆ ಹೇಳ್ತಾ ಇದ್ದಾರೆ ಅಂತ ನೋಡಬೇಕು. ನಾವು ಫಸ್ಟ್ ಕ್ಲಾಸಲ್ಲಿ ಓದಿದ್ರಿ ಹೌ ಟು ಸ್ಟಡಿ ದ ಬೈಬಲ್, ಸತ್ಯವೇದನ ಹೇಗೆ ಓದೋದು, ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ, ಇದನ್ನು ನಾವೇನು
ಅಲ್ಲಿ ಸ್ವಲ್ಪ
ಮಾಡಬೇಕು ಅಂದರೆ ಹುಡುಕಿ ಓದಬೇಕು, ಸರಿಯಾಗಿ ವಿಭಾಗಿಸಿ ಓದಬೇಕು. ಇಬ್ರಿಯರು ಬರೋಂಥ ಪತ್ರಿಕೆಯಲ್ಲಿ 9ನೇ ಅಧ್ಯಾಯದಲ್ಲಿ ಇಲ್ಲಿ ಯಾರ ಬಗ್ಗೆ ಹೇಳ್ತಾ ಇದ್ದಾರೆ, ಒಂದೇ ಸತಿ ಸಾಯುವುದು ಅನಂತರ ನ್ಯಾಯ ತೀರ್ಪದ್ದು ಯಾರ ಬಗ್ಗೆ ಹೇಳ್ತಾ ಇದ್ದಾರೆ ಅಂತಂದ್ಬಿಟ್ಟು ನಾವು 24ನೇ ವಾಕ್ಯದಿಂದ ಓದ್ಕೊಂಬಂದ್ರೆ ನಮಗೆ ಕ್ಲೀನಾಗಿ ಅರ್ಥ ಸಿಗ್ತದೆ. ನೋಡಿ, ಓದೋಣ. ಇಬ್ರಿಯರು 9:24 ದಯವಿಟ್ಟು ಓದಿ ಬಿಡ್ತಾರೆ.
ಯಾಕಂದ್ರೆ ಕ್ರಿಸ್ತನು ನಿಜವಾದ ದೇವಾಲಯಕ್ಕೆ ಅನುರೂಪ ಮಾತ್ರವಾಗಿದ್ದಾಗಿಯೂ ಕೈಯಿಂದ ಕಟ್ಟದಾಗಿಯೂ ಇರುವ ಆಲಯದಲ್ಲಿ ಪ್ರವೇಶಿಸದೆ ದೇವರ ಸಮ್ಮುಖದಲ್ಲಿ ನಮಗೋಸ್ಕರ ಈಗ ಕಾಣಿಸಿಕೊಳ್ಳುವುದಕ್ಕೆ ಪರಲೋಕದಲ್ಲೇ ಪ್ರವೇಶಿಸಿದನು.
ನೋಡಿ
ಇದಲ್ಲದೆ
ನೋಡಿ, ಇಲ್ಲಿ ಕ್ರಿಸ್ತನ್ ಬಗ್ಗೆ ಹೇಳ್ತಾ ಇದ್ದಾರೆ. ಕ್ರಿಸ್ತನು ಏನ್ ಮಾಡತ್ತೆ, ದೇವರ ಪರಲೋಕ ಎಂಬಂತ ಆಲಯಕ್ಕೆ ಏನ್ ಮಾಡಿದ್ರು, ಪ್ರವೇಶಿಸಿದ್ರು, ನಮಗಾಗಿ ಪ್ರವೇಶಿಸಿದ್ರು ಅಂತ ಹೇಳ್ತಾ ಇದ್ದಾರೆ. ಇದನ್ನ ಕಂಪೇರ್ ಮಾಡ್ತಾ ಇದ್ದಾರೆ. ಯಾವ್ದಕ್ಕೆ ಕಂಪೇರ್ ಮಾಡ್ತಾ ಇದ್ದಾರೆ, ಮಹಾಯಾಜಕ ವರ್ಷಕ್ಕೊಂದ್ಸತಿ ರಕ್ತ ತಗೊಂಡು ಮಹಾಪುರುಷ ಸ್ಥಳದಲ್ಲಿ ಯಾವಾಗ ಹೋಗ್ತಾ ಇದ್ನೋ, ಯಾವ ರೀತಿ ಹೋಗ್ತಾ ಇದ್ನೋ, ರಕ್ತನ ಚುಮಿಸ್ತಾ ಇದ್ನೋ, ಇದೇ ಪ್ರಕಾರ ಕ್ರಿಸ್ತನು ಕೂಡ ಏನ್ ಮಾಡಿದ್ರಂತೆ, ಅವರು ಎಲ್ಲಿಗೆ ಹೋದ್ರಂತೆ, ಅಲ್ಲಿ ಪರಲೋಕಕ್ಕೆ ಹೋದಂತೆ, ದೇವರ ಸಮಕ್ಷಮಕ್ಕೆ ಹೋಗ್ಬಿಟ್ಟು ತನ್ನ ರಕ್ತ ನಮಗೋಸ್ಕರ ಸುರಿಸಿದ್ರಂತೆ. ಮುಂದಕ್ಕೆ ಓದಿಬಿದ್ದಾರೆ. ನೆಕ್ಸ್ಟ್,
ಇದಲ್ಲದೆ ಮಹಾಯಾಜಕನು ವರ್ಷ ವರ್ಷವೂ ಅನ್ಯ ರಕ್ತವನ್ನು ತೆಗೆದುಕೊಂಡು ಪವಿತ್ರಾಲಯದಲ್ಲಿ ಪ್ರವೇಶಿಸುವ ಪ್ರಕಾರ ಆತನು ತನ್ನನ್ನು ಅನೇಕ ಸಾರಿ ಸಮರ್ಪಿಸುವುದಕ್ಕೆ ಪರಲೋಕದಲ್ಲಿ ಪ್ರವೇಶಿಸಲಿಲ್ಲ.
ನೋಡ್ರ ಎಷ್ಟು ಕ್ಲಿಯರ್ ಆಗಿ ನೋಡಿದ್ದೀನಿ, ನಾನು ಹೇಳಿದ ಮಾತು ಹಂಗೆ ಹೇಳ್ತಾ ನೋಡಿದ್ದೀನಿ. ಮಹಾಜಕನು ವರ್ಷಕ್ಕೆ ಒಂದು ಸತಿ ಏನ್ರಿ ರಕ್ತವನ್ನು ತೆಗೆದುಕೊಂಡು ಏನ್ರಿ ಹೋಗ್ತಾ ಇದ್ನಲ್ಲ, ಪ್ರತಿ ವರ್ಷ ಅವ್ರು ಮಾಡ್ತಾ ಇದ್ರು. ಈ ತರ ಕ್ರಿಸ್ತರು ಪ್ರತಿ ವರ್ಷ ಮಾಡಿಲ್ವಂತೆ, ಒಂದೇ ಸತಿಗಿಂತ ಮಾಡಿ ಮುಗಿಸ್ಬಿಟ್ರಂತೆ. ನೆಕ್ಸ್ಟ್ ಬುಧರ್. ಹಾ
ಹಾಗೆ ಸಮರ್ಪಿಸಬೇಕಾಗಿದ್ದ ಪಕ್ಷದಲ್ಲಿ ಆತನು ಲೋಕಾದಿಂದ ಎಷ್ಟೋ ಸಾರಿ ಬಾಧೆ ಪಟ್ಟು ಸಾಯಬೇಕಾಗಿತ್ತು.
ನೋಡ್ರ ಈ ತರ ಯೇಸು ಕ್ರಿಸ್ತು ಮಹಾಯಾಜಕಂತರ ವರ್ಷ ವರ್ಷ ಹೋಗ್ಬೇಕು ಅಂತಿದ್ರೆ, ಯೇಸು ಕ್ರಿಸ್ತು ಏನ್ರಿ ಜಗತ್ತು ಉತ್ಪತ್ತಿನ ಎಷ್ಟು ಸತಿ ಸಾಯ್ಬೇಕಾಯ್ತು ನಮಗೋಸ್ಕರ? ಆದಾಮ್ ಪಾಪ ಮಾಡೋದ್ರಿಂದ ಪ್ರತಿ ವರ್ಷ ಯೇಸು ಕ್ರಿಸ್ತು ನಮ್ಗೆ ಸಾಯ್ಬೇಕಾಯ್ತು. ಹಂಗಾಗ್ತದ? ನೋ, ಇದನ್ನ ಕ್ರೈಸ್ಟ್ ಒಂದೇ ಸತಿ ಮಾಡಿ ಮುಗಿಸ್ಬಿಟ್ರಂತೆ. ನೆಕ್ಸ್ಟ್ ಬುಧರ.
ಆದರೆ ಒಂದೇ ಸಾರಿ ಯುಗಗಳ ಸಮಾಪ್ತಿಯಲ್ಲಿ ಆತನು ಪಾಪ ನಿವಾರಣೆ ಮಾಡಬೇಕೆಂಬ ಉದ್ದೇಶದಿಂದ ಪಾಪ ನಿವಾರಣೆ ಮಾಡಬೇಕೆಂಬ ಉದ್ದೇಶದಿಂದ ತನ್ನನ್ನು ಯಜ್ಞ ಮಾಡಿಕೊಳ್ಳುವವನಾಗಿ ಪ್ರತ್ಯಕ್ಷನಾದನು. ಒಂದೇ ಸಾರಿ ಸಾಯೋದು ಆಮೇಲೆ ನ್ಯಾಯ ತೀರ್ಪು ಮನುಷ್ಯರಿಗೆ ಹೇಗೆ ನೇಮಕವಾಗಿದೆಯೋ ಹಾಗೆ ಕ್ರಿಸ್ತನು ಸಹ ಬಹುಜನರ ಪಾಪಗಳನ್ನು ಒತ್ತುಕೊಳ್ಳುವುದಕ್ಕೋಸ್ಕರ ಒಂದೇ ಸಾರಿ ಸಮರ್ಪಿತನಾದನು.
ಅಬ್ಸರ್ವ್ ಮಾಡ್ರಿ ಇಲ್ಲಿ ಏನ್ ಹೇಳ್ತಾರೆ ಕ್ಲೀನ್ ಆಗಿ 24 25 26 ವಾಕ್ಯ ಎಲ್ಲ ಮಹಾಯಾಜಕರ ಬಗ್ಗೆ ಹೇಳ್ತಾವ್ರೆ. ಮಹಾಯಾಜಕನ ಕ್ರಿಸ್ತನ್ಗೆ ಕಂಪೇರ್ ಮಾಡಿ ಕಂಪೇರ್ ಮಾಡಿ ಹೇಳ್ತಾ ಬರ್ತಾ ಇದಾರೆ. ಹಿಂಗ್ ಹೇಳ್ಬಿಟ್ಟು ಸಡನ್ ಆಗಿ 27ನೇ ವಾಕ್ಯದಲ್ಲಿ ಒಂದೇ ಸತಿ ಸಾಯುವುದು ಅನಂತರ ನ್ಯಾಯ ತೀರ್ಪು ಅಂತ ಹೇಳ್ಬಿಟ್ಟು 28ನೇ ವಾಕ್ಯದಲ್ಲಿ ಯಾರ ಬಗ್ಗೆ ಹೇಳ್ತಾರೆ? ತಿರ್ಗಾ ಮಹಾಯಾಜಕನ ಬಗ್ಗೆ ಹೇಳ್ತಾ ಇದೆ. ಅದನ್ನ ಕ್ರಿಸ್ತನ್ಗೆ ಹೋಲಿಕೆ ಮಾಡಿ ಹೇಳ್ತಾ ಇದ್ದಾರೆ. ಯಾಕೆ ಅಂದ್ರೆ ಮಹಾಯಾಜಕ ಮಹಾಪರಿಶುದ್ಧ ಸ್ಥಳದೊಳಗಡೆ ವರ್ಷಕ್ಕೊಂದ್ಸತಿ ಹೋಗ್ತಾ ಇರ್ಬೇಕಾದ್ರೆ ಅವನು ಹೇಗಪ್ಪ ಹೋಗ್ತಾ ಇದ್ದ ಅಂತಂದ್ರೆ, ಅವನ ರಕ್ತ ತಗೊಂಡು ಹೋಗ್ಬೇಕು. ಒಂದ್ಸತಿ ಪವಿತ್ರ ಆಲಯದಲ್ಲಿ ಹೋಗ್ಬಿಟ್ಟ ಅಂತಂದ್ರೆ ಒಂದೇ ಒಂದು ಮಿಸ್ಟೇಕ್ ಅವನು ಮಾಡಂಗಿಲ್ಲ. ಒಂದೇ ಒಂದು ಮಿಸ್ಟೇಕ್ ಮಾಡಿದ್ರು ಸರಿ ಅವನಿಗೆ ಇಮ್ಮಿಡಿಯೇಟ್ ಆಗಿ ಮರಣದಂಡನೆ ಅಂತ ಏನಾಗೋದು ಅವನಿಗೆ, ಅವನಿಗೆ ಆಗ್ಬಿಡೋದು. ಅವನ ಆಲೋಚನೆಯಲ್ಲಿ ಒಂದು ಕೆಟ್ಟದ್ದು ಯೋಚನೆ ಮಾಡಿದ್ರು ಸರಿ ಅವನ ಸ್ಪಾಟಲ್ಲಿ ಏನೋ ಬಿಡೋನು, ಮರಣದ ಒಂದು ಬಿಡೋನು ಅಲ್ವರ. ಅದರಿಂದ ತುಂಬ ಅವನಿಗೆ ಸೂಕ್ಷ್ಮವಾದಂತ ಒಂದು ದಿನ ಅವತ್ತು. ನ್ಯಾಯ ತೀರ್ಪಿನ ತರ ಇದ್ರೂ ಇರ್ಬೋದು, ಸತ್ರು ಸಾಯ್ಬೋದು, ಹೇಳಕ್ಕಾಗಲ್ಲ. ಅದರ ಆ ಥರ ಒಂದು ನ್ಯಾಯ ತೀರ್ಪು. ಅದಕ್ಕೆ ಮಹಾಯಾಜಕ ಮಹಾಪರಿಶುದ್ಧ ಸತ್ತೋಗ್ಬಿಟ್ರೆ ಏನ್ ಮಾಡೋಣ ಅಂತಂದ್ಬಿಟ್ಟು ಆ ಮಹಾಯಾಜಕನ್ ಕಳ್ಸ್ಬೇಕಾದ್ರೆ ಅವ್ನ ಸೊಂಟಕ್ಕೆ ಹಗ್ಗ ಹಾಕ್ಬಿಟ್ಟು ಕಳ್ಸೋರು, ಅವ್ನು ಸತ್ತೋಗ್ಬಿಟ್ರೆ ಏನ್ ಮಾಡೋದು ಅವ್ನು ಎಳ್ಕೊಳಕ್ಕೆ ಅಂತ ಶವನ. ಅಂದ ಕರ್ತನಲ್ಲಿ ಪ್ರೀತಿ ಅಂತ ಸೊಗಳೆ ಅವನಿಗೆ ಹೆಂಗಿತ್ತು ಅಂದ್ರೆ ಒಂದೇ ಸತಿ ಸಾಯೋ ತರ ಅನಂತರ ನ್ಯಾಯ ತೀರ್ಪಿನ ತರ ಇತ್ತು ಅವನಿಗೆ. ಇದನ್ನ ಮಹಾಯಾಜಕನ ಬಗ್ಗೆ ಹೇಳ್ತಾರದು, ಇದು ಈ ಲೋಕದಂತ ಪ್ರತಿಯೊಬ್ಬ ಮನುಷ್ಯರ ಬಗ್ಗೆ ಹೇಳ್ತಾನೆ ಇಲ್ಲ. ಇದನ್ನ ಕ್ರಿಸ್ತನ್ಗೆ ಏನ್ ಮಾಡ್ತಾರೆ ಕಂಪೇರ್ ಮಾಡ್ತಾರೆ? ಇದೇ ತರ ಕ್ರಿಸ್ತನು ಒಂದೇ ಸತಿ ದೇವರ ಸಮಕ್ಷದಲ್ಲಿ ಪ್ರವೇಶಿಸಿ ನಮಗಾಗಿ ಆತನ ರಕ್ತ ಏನ್ ಮಾಡಂತವ್ರು ಸುರಿಸೋದು ಅಂತ ಬಹು ಸ್ಪಷ್ಟವಾಗಿ ಏನ್ ಮಾಡ್ತಾರಲ್ಲ, ಕ್ಲೀನಾಗಿ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ. ಅದೇ ಥರ ಹಂಗ್ರೆ ಇದು ಸಾಧಾರಣ ಮನುಷ್ಯರ ಬಗ್ಗೆ ಹೇಳ್ತಾನೆ ಇಲ್ಲ, ಇಲ್ಲಿ ಹೇಳ್ತಾರೆ ಮಹಾಯಾಜಕನ ಬಗ್ಗೆನೆ ಅಲ್ವರ. ಸರಿ, ಮನುಷ್ಯ ಒಂದೇ ಸತಿ ಸಾಯ್ತಾನ? ಬೈಬಲಲ್ಲಿ ಎರಡನೇ ಮರಣ ಅಂತಿದೆ ಅದರ ನಾವು ಕಳೆದ್ಬೇಡ ನೋಡಲ್ಲ. ಆ ಬೆಂಕಿ ಹಾಕಿದ್ರೆ ಏನಪ್ಪ ಎರಡನೇ ಮರಣ ಅಂತ, ಅಂದ್ರೆ ಎರಡನೇ ಮರಣ ಇದೆ, ಎಲ್ಲರೂ ಒಂದೇ ಸತಿ ಸಾಯೋದಿಲ್ಲ, ಎರಡು ಸತಿ ಕೂಡ ಸಾಯ್ತಾರೆ ಅದರ ಸತ್ತಿದ ತಕ್ಷಣ ನ್ಯಾಯ ತೀರ್ಪು ಅಂತಂದ್ಬಿಟ್ಟು ಎಲ್ಲೂ ವಾಕ್ಯ ಇಲ್ವೇ ಇಲ್ಲ. ಇದು ಹೇಳ್ತದ್ದು ಮಹಾಯಾಜಕನ ಬಗ್ಗೆ ಅದರ. ಇದು ಹಾಗೇ ಆಗಿದ್ದ ಅಂತಂದ್ರೆ ಸತ್ತವ್ರಿಗೆಲ್ಲ ನ್ಯಾಯ ತೀರ್ಪು ಆಗ್ಬೇಕಾಗಿತ್ತಲ್ಲ, ಆಗಿದೆಯಾ ಇಲ್ವಲ್ಲ? ಅದೇ ನಮಗೆ ಕ್ಲಿಯರ್ ಪ್ರೂಫ್, ನ್ಯಾಯ ತೀರ್ಪು ಏನಾಗಿಲ್ಲ, ಆಗಿಲ್ಲ ಅಂತ. ಸರಿ, ಇವಾಗ ಸತ್ತವರೆಲ್ಲ ಎದ್ದೇ ಬರಲಿಲ್ಲ ಅಂದ್ರೆ ನ್ಯಾಯ ತೀರ್ಪು ಹೆಂಗಾಗ್ತದೆ? ನೀವೇ ಯೋಚನೆ ಮಾಡಿ. ಕರೆಕ್ಟಾ? ಸತ್ತವರೆಲ್ಲ ಯಾವಾಗ ಎದ್ದು ಬರ್ತಾರಂತೆ ಹೇಳ್ರಿ, ಯಾರೇ ಉತ್ತರ ಕೊಡ್ತೀರ ನೋಡೋಣ. ಸತ್ತವರೆಲ್ಲ ಎದ್ದು ಬರೋದು ಯಾವಾಗ?
ಕ್ರಿಸ್ತನ ಎರಡನೇ ಬರಣದಲ್ಲಿ
ಕ್ರಿಸ್ತನ ಎರಡನೇ
ಎರಡನೇ
ಬರಣದಲ್ಲಿ
ಬರಣ
ಅಲ್ಲಿವರೆಗೂ ಯಾರು ಎದ್ದು
ಯೇಸು
ಬರಲ್ಲ.
ಕ್ರಿಸ್ತನ ಎರಡನೇ ಬರಣದ
ಕರೆಕ್ಟ್ ನೋಡಿ, ವಾಕ್ಯ ಹೇಳ್ತಾರೆ ಓದೋಣ. ಒಂದನೇ ತೆಸಲೋನಿಕ 4:16 ಓದಿಬಿದ್ದಾರೆ. ಹಾ, ಫಸ್ಟ್ ತೆಸಲೋನಿಕ 4:16.
ಕರ್ತನು ತಾನೇ ಆಜ್ಞಾ ಘೋಷದೊಡನೆಯೂ ಪ್ರಧಾನ ದೂತನ ಶಬ್ದದೊಡನೆಯೂ ದೇವರ ತುತ್ತೂರಿಯ ಧ್ವನಿಯೊಡನೆಯೂ ಆಕಾಶದಿಂದ ಇಳಿದು ಬರುವನು. ಆಗ ಕ್ರಿಸ್ತನಲ್ಲಿರುವ ಸತ್ತವರು ಮೊದಲು ಎದ್ದು ಬರುವರು.
ಆಗ ಕ್ರಿಸ್ತನಿರೋ ಸತ್ತವರು ಫಸ್ಟ್ ಎದ್ದು ಬರೋದು. ಕರ್ತನು ತಾನೇ ಆಜ್ಞಾಘೋಷದೊಡನೆ ಹಿಂತಿರುಗಬೇಕಾದ್ರೆ ಅಲ್ಲಿವರೆಗೂ ಸತ್ತವ್ರು ಯಾರು ಎದ್ದು ಬರಕ್ಕೆ ಸಾಧ್ಯನೇ ಇಲ್ಲ ರೀ. ಹಂಗಾರೆ ಸತ್ತವ್ರು ಎದ್ದು ಬರಲಿ ನ್ಯಾಯ ತೀರ್ಪಿಂಗ್ ಆಗ್ತದೆ. ಹಂಗ ಸತ್ತವ್ರಿಗೆ ನ್ಯಾಯ ತೀರ್ಪು ಆಗ್ಬೇಕಂದ್ರೆ ಯಾವಾಗ ಆಗೋದು? ಅವರಲ್ಲಿ ಎದ್ದು ಬಂದ ಮೇಲೆ ಆಗೋದು. ಅವ್ರಲ್ಲಿ ಎದ್ದು ಬರೋದು ಯಾವಾಗ? ಕ್ರಿಸ್ತನ ಎರಡನೇ ಬರುವಿಕೆಯಲ್ಲಿ. ಅಂದ್ರೆ ನ್ಯಾಯ ತೀರ್ಪು ಕೂಡ ಎರಡನೇ ಬರುವಿಕೆಯಲ್ಲಿ ಆಗ್ಬೇಕು. ನೋಡಿ ನಮ್ಮ ನ್ಯಾಯಾಧಿಪತಿನೇ ಹೇಳ್ತಾರೆ ನ್ಯಾಯ ತೀರ್ಪು ಯಾವಾಗ ಆಗ್ತಾರಂತೆ. ಮತ್ತೆಯ 16:27 ಓದಿ, Matthew 16:27.
ಮನುಷ್ಯ ಕುಮಾರನು ತನ್ನ ತಂದೆಯ ಪ್ರಭಾವದೊಡನೆ ತನ್ನ ದೂತರ ಸಮೇತವಾಗಿ ಬರುವನು. ಆವಾಗ ಆತನು ಒಬ್ಬೊಬ್ಬನಿಗೆ ಅವನವನ ನಡತೆಗೆ ತಕ್ಕ ಫಲವನ್ನು ಕೊಡುವನು.
ನೋಡ್ರ ಎಷ್ಟು ಕ್ಲಿಯರ್ ಹೇಳ್ತೊಡ್ತೀನಿ. ಏನಂತಾರೆ, ಮಹಿಮೆಯಿಂದ ದೂತರೊಡನೆ ಬರಬೇಕಾದ್ರೆ ಅವಾಗ ಒಬ್ಬೊಬ್ಬ ಮನುಷ್ಯನಿಗೆ ಕೃತ್ಯಗಳು ತಕ್ಕಂತೆ ಮಾಡ್ತಾರೆ, ನ್ಯಾಯ ತೀರ್ಪು ಕೊಡ್ತಾರೆ. ಸರಿಯಪ್ಪ, ಹಂಗಾದ್ರೆ ನಮ್ಗೆ ಏನು ಗೊತ್ತಾಯ್ತು? ನ್ಯಾಯ ತೀರ್ಪು ಆಗೋದು ಮನುಷ್ಯ ಸತಿ ತಕ್ಷಣ ಅಂತೂ ಅಲ್ಲ, ಯಾವಾಗ? ಕ್ರಿಸ್ತನ ಎರಡನೇ ಬರುವಿಕೆಯಲ್ಲಿ. ಸರಿ, ಕ್ರಿಸ್ತನ ಎರಡನೇ ಬರುವಿಕೆಯಲ್ಲಿ ನ್ಯಾಯ ತೀರ್ಪು ಆಗ್ತಾನೆ. ಏನು ಅಭಿಪ್ರಾಯ? ಎಲ್ಲರಿಗೂ ಏನು ಅಭಿಪ್ರಾಯ? ಸತ್ತವರೆಲ್ಲ ಇದು ಬಂದು ನಿಂತ್ಕೊಂಡ್ಬಿಡ್ತಾರೆ, ಸಮಾಧಿನ ಎಲ್ಲ ಬಂದು ಕ್ಯೂ ನಿಂತ್ಕೊಂಡ್ಬಿಡ್ತಾರೆ. ಯೇಸು ಕ್ರಿಸ್ತ ಬುಕ್ ತೆಗಿತಾರೆ, ಒಬ್ಬೊಬ್ಬರನ್ನೇ ಕರೀತಾರೆ. ಬಾಪ್ಪ ಏನಪ್ಪ ನಿನ್ನ ಹೆಸರು ಅಂದರೆ, ಸರ್ ನಾನು ಯೋಸೆಫ್. ಓ ನೀನು ಯೋಸೆಫ್, ಹೋಗಪ್ಪ ಹೋಗಪ್ಪ, ನೀನು ರಕ್ಷಣೆ ಅಂದ್ಬಿಟ್ಟಿದ್ಯಾ. ಅವ್ನು ಫುಲ್ ಬಾಟ್ಲು ಹೊಡೆದ್ರೆ ಪರವಾಗಿಲ್ಲ, ಹೋಗಿ ಪರದೇ ಪರದೇ ರಕ್ಷಣೆ ಅಂದ್ಬಿಟ್ಟಿದ್ದೆ, ಕಳಿಸ್ಬಿಡ್ತಾರೆ ಅವ್ನು ಎಲ್ಲಿ ಸ್ವರ್ಗಕ್ಕೆ. ಇನ್ನೊಬ್ಬ ಬರ್ತಾನೆ, ಏನಪ್ಪ ನಿನ್ನ ಹೆಸರು ಅಂದರೆ, ನಾನು ರಹೀಮ್ ಅಂತಂದರೆ ಸೀದಾ ತಗೊಂಡು ನರ್ಕಕ್ಕೆ ಹಾಕೋ ಅಂತ ಕಳಿಸ್ಬಿಡ್ತಾರೆ. ಅದರ ಇದೇ ಜನರಲ್ ಆಗಿರೋಂಥ ಅಭಿಪ್ರಾಯ. ರಕ್ಷಣೆ ಹೊಂದೋರಿಗೆ ಒಂದು, ರಕ್ಷಣೆ ಹೊಂದಿರೋರಿಗೆ ಏನ್ರಿ? ಹಾಂ ಅಲ್ವರ, ನರ್ಕ ಸ್ವರ್ಗ ಅಂತ. ಸರಿ, ಹಂಗಾರೆ ಮುಂದೆ ಇರೋರು ಯಾರು ಕ್ಯೂನಲ್ಲಿ? ಒಳ್ಳೆಯವರು ಕೆಟ್ಟವರು, ನೀತಿವಂತರು ಅನೀತಿವಂತರು, ಪರಿಶುದ್ಧರು ಪಾಪಿಗಳು, ಇಬ್ಬರು ಅವರೇ ಕ್ಯೂನಲ್ಲಿ ಮಿಕ್ಸ್ ಆಗಿಬಿಟ್ಟವ್ರೆ. ಯೇಸು ಕ್ರಿಸ್ತ ಏನು ಮಾಡ್ತಾರೆ? ಪರಿಶುದ್ಧರನ್ನು ಪಾಪಿಗಳನ್ನ ಸಪ್ರೇಟ್ ಮಾಡಿ ಪರಿಶುದ್ಧನ ಪರಲೋಕಕ್ಕೆ ಕಳಿಸ್ತಾರೆ, ಪಾಪಿಗಳನ್ನ ಇಲ್ಲಿ ಕಳಿಸ್ತಾರೆ, ನರಕಕ್ಕೆ ಕಳಿಸ್ತಾರೆ. ಕರೆಕ್ಟಾ? ಇದೇ ನ್ಯಾಯ ತೀರ್ಪು ಅಂದರೆ ಇರೋಂಥ ಅಭಿಪ್ರಾಯ. ಸರಿ, ಒಂದು ವಾಕ್ಯ ಓದೋಣ. 1 ಕೊರಿಂಥ 6:2 ಓದಿ.
ದೇವಜನರ ಲೋಕಕ್ಕೆ ತೀರ್ಪು ಮಾಡುವರೆಂಬುದು ನಿಮಗೆ ತಿಳಿಯದು? ಲೋಕವು ನಿಮ್ಮಿಂದ ತೀರ್ಪನ್ನು ಹೊಂದಬೇಕಾಗಿರುವಲ್ಲಿ ಅತ್ಯಲ್ಪ ಸಂಗತಿಗಳನ್ನು ಕುರಿತು ತೀರ್ಪು ಮಾಡುವುದಕ್ಕೆ ಅಯೋಗ್ಯರಾಗಿದ್ದೀರೋ?
ನೋಡ್ರ
ನಾವು
ಏನ್ ಹೇಳ್ತಾರೆ, ದೇವ ಜನರ ಲೋಕಕ್ಕೆ ತೀರ್ಪು ಅಂತ ನಿಮ್ಗೆ ತಿಳಿಯೋದು ಅಂತ ಹೇಳ್ತಾರೆ. ದೇವ ಜನರು ಇಡೀ ಲೋಕಕ್ಕೆ ತೀರ್ಪು ಮಾಡ್ತಾರೆ ಅಂತಂದ್ರೆ, ಇವರೆಲ್ಲ ಕ್ರಿಸ್ತನ ಜೊತೆಗೆ ಸಿಂಹಾಸನ ಇರಬೇಕು ಅಂತ ತಾನೇ ಅರ್ಥ. ಹಂಗ ದೇವ ಜನರು ಕ್ರಿಸ್ತನೊಂದಿಗೆ ಸಿಂಹಾಸನ ಕೂತ್ಕೊಂಡು ಯಾರು ತೀರ್ಪು ಮಾಡ್ತಾರಂತೆ? ಲೋಕಕ್ಕೆ ತೀರ್ಪು ಮಾಡ್ತಾರೆ ಅಂತ ಗೊತ್ತಿಲ್ವಾ ಅಂತ ಹೇಳ್ತಾರೆ. ಹಂಗಂದ್ರೆ ದೇವ್ರ ಜನರಲ್ಲಿ ಎಲ್ಲವರಪ್ಪ ತೀರ್ಪು ಮಾಡ್ಬೇಕಾದ್ರೆ ಕ್ರಿಸ್ತನ ಜೊತೆಗೆ ಸಿಂಹಾಸನ ಕೂತಾರೆ. ಮುಂದೆ ಇರೋರು ಯಾರು? ಹಂಗಾರೆ ಅಪೋಸ್ಟ್ಲ್ ಪೌಲ್ ಹೇಳ್ಬಿಟ್ರು, ಲೋಕ ಜನಗಳು ಅಂತ. ಕರೆಕ್ಟಾ? ಇವಾಗ ಲೋಕದಲ್ಲಿ ನೀತಿವಂತರ ಜನ ಅವ್ರೆ ಬ್ರದರ್? ಲೋಕದಲ್ಲಿ ನೀತಿವಂತರ ಜನ ಇದ್ದಾರೆ ನೋಡೋಣ, ಯಾರು ಹೇಳ್ತೀರ?
ಒಬ್ಬರು
ಅರೆ ಒಬ್ಬನು ಇಲ್ಲ. ಓದಿ ರೋಮಾಪುರದಲ್ಲಿ 3:10, ಅದು ಓದ್ಬಿಡೋಣ. Romans 3:10 ಬ್ರದರ್.
ಇದು ಶಾಸ್ತ್ರದಲ್ಲಿ ಬರೆದ ಮಾತು. ಸಾರಿ ಸರ್,
ಕರೆಕ್ಟ್.
ಇದು ಶಾಸ್ತ್ರದಲ್ಲಿ ಬರೆದಿರುವ ಮಾತುಗಳಿಗೆ ಸರಿಯಾಗಿದೆ. ಅವು ಯಾವಂದ್ರೆ ನೀತಿವಂತನಿಲ್ಲ, ಒಬ್ಬನಾದರೂ ಇಲ್ಲ.
ನೋಡ್ರ ನೀತಿವಂತರು ಒಬ್ರು ಇಲ್ವಂತೆ. ಆಗ ಲೋಕ ಜನಗಳೆಲ್ಲ ಅನೀತಿವಂತರೆ, ಅವ್ರಿಗೇನಕ್ಕಪ್ಪ ತೀರ್ಪು ಮಾಡ್ಬೇಕು? ಸೀರೆ ಲಂಸ ಮತ್ತೆ ನರ್ಕಕ್ಕಾಕತ್ತಾನೆ. ಇನ್ನೇನು ನ್ಯಾಯ ತೀರ್ಪು ಬಂತು ಅಂದ್ರೆ, ದೇವ್ರ ಜನಗಳು ಕ್ರಿಸ್ತನ ಜೊತೆಗಿದ್ದಾರೆ, ಮುಂದಕ್ಕೆಲ್ಲ ಪಾಪಿಗಳ್ತಾನೆ. ಅಪೋಸ್ಟ್ಲ್ ಪೌಲ್ ಗೊತ್ತು ಒಬ್ಬರು ನೀತಿವಂತರಿಲ್ಲ ಅಂತ, ಮತ್ತೆ ಯೇಸು ಕ್ರಿಸ್ತನ್ ಗೊತ್ತಿಲ್ವಾ? ಅದಕ್ಕೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡಿ ಬುಕ್ಕನ್ನ ತೆಗ್ದು ಯೇಸುಗಳನ್ನ ಕರ್ದು ಏಳು ಏಳು ಕಳಿಸ್ಬೇಕಾ? ಏನಕ್ಕಪ್ಪ ಟೈಮ್ ವೇಸ್ಟು? ಸೀದಾ ಲಂಬಸಮಾಗಿ ಒದಿಸಿದ ನರಕಕ್ಕೆ ಹಾಕ್ಬಿಡ್ಬೋದಲ್ವಾ? ಕರ್ತನಲ್ಲಿ ಪ್ರೀತಿ ಅಂತ ಸೋದರಸರುಗಳೇ, ಇದಾ ಜಜ್ಮೆಂಟ್. ಎಷ್ಟು ಕನ್ಫ್ಯೂಷನ್ ಐತಲ್ವಾ? ಅದಕ್ಕೆ ನಾವೇನು ಮಾಡೋಕು, ಜಜ್ಮೆಂಟ್ ಅನ್ನ ಏನಪ್ಪ ಅಂದರೆ ಸತ್ಯವಾದ ಏನು ಮಾಡೋಕೆ ಫಸ್ಟು ಕೂತ್ಕೊಂಡು ಓದಬೇಕು. ಅದಕ್ಕೆ ಜಜ್ಮೆಂಟ್ ಅಂತ ವಾರ್ತೆಗೆ ಗ್ರೀಕಲ್ಲಿ ಬರೋದು ಕ್ರೀನೋ ಅಂತ ಒಂದು ಪದ. ಕ್ರೀನೋ ಅಂದರೆ ಕ್ರೈಸೀಸ್ ಅಂತ ಅರ್ಥ. ಇಂಗ್ಲೀಷಲ್ಲಿ ಬರೋಂಥ ಪದ ಕ್ರೈಸೀಸ್. ಕ್ರೈಸೀಸ್ ಅನ್ನ ಏನೋ ಹೇಗೆ ಬೇಕಾರ ಇರ್ಬೋದು, ಹಿಂಗೂ ಆಗ್ಬೋದು ಹಂಗೂ ಆಗ್ಬೋದು ಅಲ್ದರ. ಇದನ್ನೇ ಏನ್ರಿ ಜಡ್ಜ್ಮೆಂಟ್ ಅಂತ ಹೇಳೋದು. ನೋಡಿ, ಒಂದು ಜಡ್ಜ್ಮೆಂಟ್ ಅಂತ ಹೇಳ್ಬೇಕಾದ್ರೆ ಎರಡು ಎರಡು ಕೆಲಸಗಳು ಯಾವತ್ತೂ ಇದೆ. ಟ್ರಯಲ್, ಟ್ರಯಲ್ ಬೇಸಿಸ್ ಮೇಲೆ ಒಂದು ಡಿಸಿಷನ್, ಅದರ ಈ ಎರಡೂ ಸೇರಿಬಿಟ್ಟೆ ಜಡ್ಜ್ಮೆಂಟ್ ಆಗೋದು. ನೋಡಿ, ಇವಾಗ ಈ ಕಸಾಬ್ ಇವು ಟೆಟರಿಸ್ಟ್ ನೀನು ಮಾಡಿದ್ರು ರೆಡ್ ಹ್ಯಾಂಡ್ ಆಗಿ ಹಿಡಿದ್ರು, ಎಲ್ಲ ಕಡೆ ಸಿ ಸಿ ಕ್ಯಾಮ್ರಾ ಲೈವ್ ಆಗಿ ರೆಕಾರ್ಡ್ ಆಗಿದೆ, ಇವನ್ನೆಲ್ಲರೂ ಸಾಯಿಸಿದ್ದಾರೆ ಅಂತ. ಹಿಡಿದ ತಕ್ಷಣ ಸೀದಾ ಏನು ಮಾಡ್ಬಿಟ್ರ, ಇವನ್ ನೇಣಾಕ್ಬಿಟ್ರ, ಹಿಡಿದ ತಕ್ಷಣ ಸಾಯಿಸಾಕ್ಬಿಟ್ರ? ಇಲ್ಲ.
ಇಲ್ಲದೆ
ಏನಪ್ಪ ಮಾಡಿದ್ರು, ಟ್ರಯಲ್ ಮಾಡಿದ್ರು ಅಲ್ವರ ನೋಡಿ, ಈ ದೊಡ್ಡ ದೊಡ್ಡ ಕಳ್ಳರ್ಗಳನ್ನ ಹಿಡಿದ್ರು ನೋಡ್ತೀರಿ ಅಲ್ವರ, ಇವ್ರನ್ನೆಲ್ಲ ಹಿಡಿದ್ಬಿಟ್ರು ಇಮ್ಮಟಾಗಿ ನೇಣಾಕಿಲ್ಲ, ಟ್ರಯಲ್ ಮಾಡಿದ್ರು, ಕೇಸ್ ಓಡ್ತು, ಎಷ್ಟೋ ದಿನಗಳು ವರ್ಷಂಗಟ್ಟಲೆ ಹೋಯ್ತು. ಏನಕ್ಕೆ ಗೊತ್ತಿಲ್ವಾ? ಗೊತ್ತಿದ್ರು ಸರಿ, ಟ್ರಯಲ್, ಆ ಟ್ರಯಲ್ ಬೇಸಿಸ್ ಮೇಲೆ ಅವ್ರಿಗೆ ನೀನು ತೀರ್ಪು ಕೊಡ್ತು. ಅವನೇನ್ ಮಾಡೋ, ಅವ್ರನ್ನ ಜಜ್ಮೆಂಟ್, ಅವ್ರನ್ನೇನ್ ಮಾಡಿ ಮರಣಕ್ಕೆ ಹಾಕಿ ಅಂತಂದ್ಬಿಟ್ಟು ತೀರ್ಪು ಕೊಡ್ತು. ಹಂಗ ತೀರ್ಪಲ್ಲಿ ಎರಡಿದೆ, ಒಂದು ಟ್ರಯಲ್, ಟ್ರಯಲ್ ಬೇಸಿಸ್ ಮೇಲೆ ಒಂದು ನಿರ್ಧಾರ. ಇದನ್ನೇ ದೇವ್ರು ಈಡೇನ್ ತೋಟದಲ್ಲಿ ಮಾಡಿದ್ದು. ಬ್ಯೂಟಿಫುಲ್, ಚೆನ್ನಾಗಿ ನೆನ್ಸ್ಕೊಳ್ಳಿ. ಈಡೇನ್ ತೋಟದ ದೇವ್ರು ಏನಂತಂದ್ರು, ಹಣ್ಣ ತಿನ್ಬೇಡ, ತಿನ್ನಿದ್ದೀನಿ ಏನಾಗ್ತೀಯ ನೀನು ಸಾಯ್ತೀಯ ಅಂತಂದ್ರು ಅಲ್ವಾ. ಅಲ್ಲಿ ಟ್ರಯಲ್ ಶುರು ಆಗೋಯ್ತು. ಯಾವಾಗ ಹಣ್ಣ ತಿಂದ್ರು ಪಾಪಿಗಳಾದ್ರು, ದೇವ್ರು ಬಂದು ಪಾಪದ ಬೇಸಿಸ್ ಮೇಲೆ ನಿರ್ಧಾರ ಕೊಟ್ರು, ನಿಮ್ಮನ್ನ ಈಡೇನ್ ತೋಟಕ್ಕೆ ಹೊರಗಡೆ ಕಳಿಸ್ತೀನಿ ಅಂತ. ಅಲ್ರ ಹಂಗಾದ್ರೆ ಟ್ರಯಲ್ ನಡೀತು ಅಲ್ರ, ಆ ಶೋಧನೆ ನಡೀತು. ಆ ಶೋಧನೆ ಆಗಿದ್ಮೇಲೆ ದೇವರು ಏನಪ್ಪ ತೀರ್ಪು ಕೊಟ್ರು ಅಂದ್ರೆ, ನೀವು ನಿತ್ಯ ಜೀವಕ್ಕೆ ಅಪಾತ್ರರು ಅಂತಂದ್ಬಿಟ್ಟು ತೋಟದಿಂದ ಹೊರಗಡೆ ಏನ್ ಮಾಡಿದ್ರು, ಅದನ್ನ ಹಾಕಿದ್ರು. ಇದೇ ಮೊದಲನೇ ಜಜ್ಮೆಂಟ್ ಈಡೇನ್ ತೋಟದಲ್ಲಿ ಆಗಿರೋದು. ಅಂದ್ರೆ ಯಾವತ್ತು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಜಜ್ಮೆಂಟ್ ಅಂದ್ರೆ ಪಟ್ಟ ಡಿಸಿಷನ್ ಕೊಡೋದಲ್ಲ. ಯಾವ ಕಾರಣಕ್ಕೆ ಕೊಡ್ತಾ ಇದ್ದಾರೆ, ಏನಕ್ಕೆ ಕೊಡ್ತಾ ಇದಾರೆ ಅಂತ ಫಸ್ಟ್ ಏನಾಗಬೇಕು, ಅದೆಲ್ಲ ವಿಚಾರಣೆಗಳು ಆಗ್ಬೇಕು. ದಟ್ ಈಸ್ ಕಾಲ್ಡ್ ದ ಟ್ರಯಲ್. ಇದನ್ನೇ ದೇವ್ರು ಈಡೇನ್ ತೋಟದಲ್ಲಿ ಮಾಡಿದ್ದು. ಕರ್ತನಾದಿ ಪ್ರೀತಿ ಅಂತ ಸರಸುಗಳೇ, ಆ ಒಂದು ಮೊದಲನೇ ಜಡ್ಜ್ಮೆಂಟ್ ಅಲ್ಲಿ ನಾವೆಲ್ಲರೂ ಇದೀರಿ. ದೇವರು ಆದಾಮನೊಬ್ಬನ್ನೇ ಮಾತ್ರ ಮರಣಕ್ಕೆ ತಳ್ಳಿಲ್ಲ, ಈಡೇನ್ ತೋಟ ಹೊರಗೆ ಕಳಿಸಿಲ್ಲ. ನಮ್ ಎಲ್ಲಾರ್ದು ಏನಪ್ಪ ಮಾಡಿದಾರೆ, ಆದಾಮ್ನಲ್ಲೇನೆ ನಮ್ ಎಲ್ಲಾರ್ದು ಮರಣಕ್ಕೆ ಏನ್ ಮಾಡಿದಾರೆ, ಅಲ್ಲಿ ದೇವರು ಒಪ್ಪಿಸ್ಕೊಟ್ಟಿದ್ದಾರೆ. ನಾವೆಲ್ಲರೂ ಆದಮ್ನ ಏನಾಗ್ತಾ ಇದ್ದೀರಿ, ಸಾಯ್ತಾ ಇದ್ದೀರಿ ಅಲ್ವರ. ಅದಕ್ಕೆ ಪ್ರತಿಯೊಂದು ಸಮಾಧಿ, ಪ್ರತಿಯೊಂದು ದೇಹದಲ್ಲಿ ಬರುವಂಥ ನೋವು, ದುಃಖ, ಕಾಯಿಲೆ, ಸಂಕಟ ಇವೆಲ್ಲ ಸಾಕ್ಷಿ ಏನಪ್ಪಾ ಅಂದರೆ, ನಾವೆಲ್ಲ ಆದಾಮ್ನಲ್ಲಿ ಸಾಯ್ತಾ ಇದ್ದೀರಿ ಅಂತ. ಓದ ನೋಡಿ ವಾಕ್ಯಗಳು, ಯೆರೆಮೀಯ 31:29 ಓದಿ. ಯೆರೆಮೀಯ 31:29 ವಾಕ್ಯ.
ತಂದೆಗಳು ಹುಳಿ ದ್ರಾಕ್ಷಿಯನ್ನು ತಿಂದರು, ಮಕ್ಕಳು ಹಲ್ಲುಗಳು ಚಳಿತು ಹೋಗಿವೆ ಎಂದು ಆ ಕಾಲದಲ್ಲಿ ಜನರು ಮತ್ತೆ ಅನ್ನರು.
ನೋಡ್ರ, ತಂದೆಗಳು ಹುಳಿ ದ್ರಾಕ್ಷಿನ ತಿಂದರು, ಮಕ್ಕಳ ಹಲ್ಲುಗಳು ಚಳಿತೋಗಿದೆ ಅಂತ ಆ ದಿನದಲ್ಲಿ ಹೇಳೋರು. ಹಂಗ್ರಿ ಏನರ್ಥ, ಯಾರಪ್ಪ ಹುಳಿ ದ್ರಾಕ್ಷಿ ತಿಂದಿದ್ದು ಈಡೇನ್ ತೋಟದಲ್ಲಿ? ತಂದೆಗಳು. ತಂದೆ ಏನ್ ಮಾಡಿದ್ರು, ತಿನ್ಬಾರ್ದು ಅಂತ ಹಣ್ಣನ್ನು ತಿಂದ್ರು. ನಮ್ಮ ಹಳ್ಳಿಗಳೇನಾಗ್ಬಿಡ್ತು, ನಮ್ಮಲ್ಲಿ ಎಲ್ಲರಲ್ವಾ, ಮರಣದ ದಂಡ ನಿಮಗೆ ಬಿಡ್ತದೆ. ಓದಿ ರೋಮಾಪುರದಲ್ಲಿ 5:12, ರೋಮಾಪುರದಲ್ಲಿ 5:12.
ಈ ವಿಷಯ ಹೇಗೆಂದರೆ, ಒಬ್ಬ ಮನುಷ್ಯನಿಂದಲೇ ಪಾಪವು, ಪಾಪದಿಂದ ಮರಣವು ಲೋಕದೊಳಗೆ ಸೇರಿದವು. ಎಲ್ಲರೂ ಪಾಪ ಮಾಡಿದ್ದರಿಂದ ಮರಣವು ಹೀಗೆ ಎಲ್ಲದರಲ್ಲಿಯೂ ವ್ಯಾಪಿಸಿತು.
ನೋಡ್ರ, ಈ ವಿಷಯ ಹೇಗೆಂದ್ರೆ, ಒಬ್ಬ ಮನುಷ್ಯನ ಲೋಕದಲ್ಲಿ ಪಾಪದ ಮುಖಾಂತರ ಮರಣವ ಲೋಕದಲ್ಲಿ ಪ್ರವೇಶಿಸ್ತು ಅಲ್ರ. ಏನ್ ಮಾಡೋದು ದೇವರು ಅಂತಂದ್ರೆ, ಎಲ್ಲಾರ್ದು ಆದ್ರ ಮರಣದಂಡನೆಗೆ ಒಪ್ಪಿಸ್ಕೊಬಿಟ್ರಂತೆ ಅದರ. ಎಲ್ಲರೂ ಪಾಪ ಮಾಡಿದ್ದ ಮರಣವು ಈಗ ಎಲ್ಲರ ಮೇಲೆ ವ್ಯಾಪಿಸ್ತು. ನಾವೆಲ್ಲ ಸಾಯ್ತಾ ಇರೋದು ಆದಾಮ್ನಲ್ಲೇ. ಆದಾಮ್ನಲ್ಲಿ ದೇವರು ನಮ್ಮನ್ನು ಎಲ್ಲಾರ್ದೇ ಮಾಡಿದ ಮರಣಕ್ಕೆ ಒಪ್ಪಿಸ್ಕೊಬಿಟ್ರು. ಆದಾಮ್ನಲ್ಲಿ ನಾವು ಪ್ರತಿಯೊಬ್ಬ ಮನುಷ್ಯನ ಮಾಡ್ತಾ ಇದ್ದೀರಿ, ಸಾಯ್ತಾ ಇದ್ದೀರಿ ಅಲ್ವರ. ಅನ್ನ ಕರ್ತನಲ್ಲಿ ಪ್ರೀತಿ ಅಂತ ಸರಳೆ. ಹಂಗಾರೆ ನಾವೆಲ್ಲರೂ ಮೊದಲನೇ ನ್ಯಾಯ ತೀರ್ಪು ಸೇರಿದ್ದೀರಿ, ಕರೆಕ್ಟಾ? ಈಡೇನ್ ತೋಟಕ್ಕೆ ಹೊರಗಡೆ ಕಳಿಸಿ ಎಲ್ಲಾರನ್ನು ಮಣ್ಣಕ್ಕೆ ಒಪ್ಪಿಸ್ಬೇಕಾದ್ರೆ ನಾವೆಲ್ಲ ಏನಾಗಿದ್ದೀರಿ ಆಲ್ರೆಡಿ, ಆ ಒಂದು ನ್ಯಾಯ ತೀರ್ಪಲ್ಲಿ ಸೇರಿದ್ದೀರಿ. ದಾವಿದ ಹೇಳ್ತಲ್ಲ, ಹುಟ್ಟಿದಿಂದ ನಾನು ಪಾಪಿಯೇ, ಮಾತೃ ಗರ್ಭದಿಂದ ದ್ರೋಹಿಯೇ ಅನ್ಬಿಟ್ರು. ಹಂಗಾರೆ ಹುಟ್ಟಕ್ಕಿಂತ ಮುಂಚೆನೇ ನ್ಯಾಯ ತೀರ್ಪು ದಂಡನೆ ನಮ್ಮ ಮೇಲೆ ಏನಾಗಿದೆ ಇದೆ. ಸರಿಯಪ್ಪ, ಹೀಗಿರ್ಬೇಕಾರೆ ಇನ್ನೊಂದು ನ್ಯಾಯ ತೀರ್ಪು ಏನಕ್ಕೆ? ವಾಕ್ಯ ಓದನ, ಅಪೊಸ್ತಲ ಕೃತ್ಯಗಳು 17:31 ಓದಿ.
ಯಾಕೆಂದರೆ ಆತನು ನಿಷ್ಕರ್ಷ ಮಾಡಿದ ಪುರುಷನ ಕೈಯಿಂದ ನೀತಿಗನುಸಾರವಾಗಿ ಭೂಲೋಕದ ನ್ಯಾಯ ವಿಚಾರಣೆ ಮಾಡುವುದಕ್ಕೆ ಒಂದು ದಿವಸವನ್ನು ಗೊತ್ತು ಮಾಡಿದ್ದಾನೆ. ಅವನನ್ನು ಸತ್ತರೊಳಗಿಂದ ಎಬ್ಬಿಸಿದರಲ್ಲಿ ಇದನ್ನು ನಂಬುವುದಕ್ಕೆ ಎಲ್ಲರಿಗೂ ಆಧಾರ ಕೊಟ್ಟಿದ್ದಾನೆ ಅಂದನು.
ನೋಡ್ರ, ಯಾಕೆಂದರೆ ಆತನು ಏನ್ ಮಾಡಿದಂತೆ, ನಿಷ್ಕರ್ಷ ಮಾಡಿದಂತ ಪುರುಷನ ಕೈಯಿಂದ ನೀತಿಗನುಸಾರವಾಗಿ ಭೂಲೋಕದವರು ಎಲ್ಲರಿಗೂ ನ್ಯಾಯ ವಿಚಾರಣೆ ಮಾಡೋದಕ್ಕೆ ಒಂದ್ ದಿವಸ ಫಿಕ್ಸ್ ಮಾಡಿದ್ರಂತೆ. ಏನಪ್ಪಾ ಇದು ಒಂದ್ ದಿವಸ ಅಂದ್ರೆ, ಅಯ್ಯೋ ಬುಧವಾರ 24 ಗಂಟೆ ಎಲ್ಲ ಬಿಡ್ತದ ಅಂದ್ರೆ, ಇಲ್ಲ ನಮ್ಮ ಕರ್ತನಿಗೆ ಒಂದಿನ ಅಂದ್ರೆ ಎಷ್ಟು ವರ್ಷ?
1,000 ವರ್ಷ.
1,000 ವರ್ಷ. 1,000 ವರ್ಷ ಅಂದ್ರೆ ಒಂದು ದಿನ, ಅಂದ್ರೆ ಒಂದು ದಿನ ಅಂದ್ರೆ 1,000 ವರ್ಷ ಫಿಕ್ಸ್ ಮಾಡಿದ್ದಾರೆ. ಅದಕ್ಕೆ ಬೈಬಲ್ ನೋಡ್ಬೇಕ್ರೆ ಕರ್ತನ ದಿನ ಅಂತ ನೋಡ್ತೀರಿ. ಕರ್ತನ ದಿನ ಅಂದ್ರೆ ಏನೋ 24 ಅವರ್ಸ್ ಅಲ್ಲ, ಅದರ ನೋವನ ದಿನಗಳು ಅಂತ ಹೇಳ್ತಿರಲ್ಲ ಬೈಬಲ್ ಹೇಳೋದಿಲ್ಲ. ನೋವನ ದಿನಗಳಲ್ಲಿದ್ದ ಹಾಗೆ ಮನುಷ್ಯ ಕುಮಾರನ ದಿವಸಗಳಲ್ಲಿ ಇರ್ತಾರೆ ಅಂತ. ನೋವನ ದಿನ ಅಂದ್ರೆ ಎಷ್ಟು? ಅವನ ಆಯುಷ್ಕಾಲ ಎಲ್ಲ. ಅಂದ್ರೆ ಕರ್ತನ ದಿನ ಅಂದ್ರೆ 24 ಗಂಟೆ ಇಲ್ಲ, 1,000 ಇಯರ್ಸ್ ಅಂದ್ರೆ 1,000 ವರ್ಷ. ಎಲ್ಲರಿಗೂ ಏನ್ ಮಾಡ್ತಾರೆ? ನ್ಯಾಯ ತೀರ್ಪು ಮಾಡ್ತಾರೆ. ಹೇಗೆ ನ್ಯಾಯ ತೀರ್ಪು ಮಾಡ್ತಾರೆ? ವಾಕ್ಯದಲ್ಲಿ ಅಂತ ನೋಡಿದ್ರೆ ನೀತಿಗನುಸಾರವಾಗಿ ಏನ್ ಮಾಡ್ತಾರಂತೆ, ಭೂಲೋಕಕ್ಕೆ ನ್ಯಾಯ ವಿಚಾರಣೆ ಮಾಡ್ತಾರೆ ನೀತಿಗನುಸಾರವಾಗಿ. ಏನಪ್ಪಾ ನೀತಿಗನುಸಾರವಾಗಿ ಅಂತಂದ್ರೆ, ಇವಾಗ ಯೋಚನೆ ಮಾಡಿ, ನಮ್ಮೆಲ್ಲ ಪಾಪಗಳಿಗೆ ಶಿಕ್ಷೆ ಯಾರು ಅನುಭವಿಸಿದ್ರ ಹೇಳ್ರಿ, ಯಾರು ಅನುಭವಿಸಿದ್ರ ನಮ್ಮ ಪಾಪಗಳಿಗೆಲ್ಲ?
ಯೇಸು
ಯೇಸಪ್ಪ
ಕ್ರಿಸ್ತನು,
ಅಲ್ವ. ನಮ್ಮೆಲ್ಲ ಬಾಸುಂಡೆಗಳು ಯಾರಿಗೆ ಬಿತ್ತು?
ಯೇಸು ಕ್ರಿಸ್ತನಿಗೆ ಬಿತ್ತನು.
ಯೇಸು ಕ್ರಿಸ್ತನಿಗೆ ಬಿತ್ತು ಅಲ್ವಾ. ಒಂದ್ಸತಿ ಓದ್ಬಿಡೋಣ ವಾಕ್ಯನ, ಯೆಶಾಯ 53:5 ಓದಿ.
ನಮ್ಮ ದ್ರೋಹಗಳ ದೆಸೆಯಿಂದ ಅವನಿಗೆ ಗಾಯವಾಯಿತು, ನಮ್ಮ ಅಪರಾಧಗಳ ನಿಮಿತ್ತ ಅವನು ಜಜ್ಜಲ್ಪಟ್ಟನು, ನಮಗೆ ಸುಕ್ಷೇಮನುಂಟು ಮಾಡುವ ದಂಡನೆಯನ್ನು ಅವನು ಅನುಭವಿಸಿದನು, ಅವನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು.
ನೋಡ್ರ, ಅವನ ಬಾಸುಂಡೆಗಳಿಂದ ನಮಗೇನಾಗಿದೆ? ಗುಣ ಆಗಿದ್ರಿ. ನಮಗೆ ಬರ್ಬೇಕಾದಂತ ಎಲ್ಲ ಶಿಕ್ಷೆಗಳು ಏನ್ರಿ ಆತನ ಮೇಲೆ ಬಿತ್ತು. ಯೋಚನೆ ಮಾಡ್ರಿ ಅಂತೀನಿ, ನಮಗೇನೆಲ್ಲ ದೇವ್ರು ಕೊಡ್ಬೇಕಾಗಿತ್ತೋ ಎಲ್ಲ ಯಾರಪ್ಪ ಅನ್ಬಸ್ಬಿಟ್ರು? ಕ್ರಿಸ್ತನಿಮ್ ಅವ್ರು ಅನ್ಬಸ್ಬಿಟ್ರು. ಇವಾಗ ನಮ್ಮ ಪಾಪಗಳಿಗೆ ಅವರದ ದಂಡನೆ ಕೊಟ್ಟಿದ್ಮೇಲೆ ತಿರ್ಗಾ ನಮ್ಮನ್ನು ಕೊಡ್ಬಿಟ್ಟು ನೀವು ಅದನ್ನೇ ಅನ್ಭವಿಸೋದು ನ್ಯಾಯನ? ದುಬೈನಲ್ಲ ಹೇಗಿದೆ ಅಂದರೆ, ಕಳ್ತನ ಮಾಡಿದ್ರೆ ಅಲ್ಲ 20 ಚಡಿ ಇಟ್ಕೊಡ್ತಾರೆ. ಹೆಂಗಿರ್ತಾರೆ ಚಡಿ ಇಟ್ಟ ಅಂದರೆ 4 ಚಡಿಯಟ್ಟಿಗೆ ಮನುಷ್ಯ ಔಟ್ ಆಗ್ಬಿಡ್ತಾನೆ. ಅಷ್ಟು ಭಯಂಕರವಾಗಿ ತೀವ್ರವಾಗಿ ಕೊಡ್ತಾರೆ. ಇಮ್ಯಾಜಿನ್ ಮಾಡಿ, ಇವಾಗ ದುಬೈಲಿ ಇದ್ದೀರಿ, ನನಗೆ 50 ಚಡಿ ಇಟ್ಕೊಡ್ಬೇಕು, 50 ಚಡಿ ಇಟ್ಬಿಡ್ರಿ, ಒಂದೆರಡು ಕೊಟ್ರೇ ನಾವು ಏನಾಗೋಯ್ತೀರಿ? ಅಂಥ ಟೈಮಲ್ಲಿ ಯಾರೋ ಬ್ರದರ್ ಬ್ರದರ್ ಸರ್ ಅವ್ರು ಕೊಡ್ಬಿಡಿ ಸರ್, ಪಾಪ ಅವ್ರು ಕೊಡ್ಬೇಕು ಚಡಿ ಇಟ್ಟು ನಮಗೆ ಕೊಡಿ ಅಂತಂದ್ಬಿಟ್ಟು ನನಗೆ ಕೊಡ್ಬೇಕಾದ್ರೆ 50 ಚಡಿ ಇಟ್ಟು ಅವ್ರು ತಗೊಂಬಿಟ್ಟ ಅಂದರೆ ನನ್ನನ್ನು ಏನು ಮಾಡಬೇಕು? ಅವರು ಬಿಡುಗಡೆ ಮಾಡಬೇಕು. ನನ್ನನ್ನು ಬಿಡುಗಡೆ ಮಾಡಿದ್ರಾ? ಇಲ್ಲಪ್ಪ ಬಾಪ, ನಿನಗೂ ಇನ್ನೂ ಬಾಕಿ 50 ಚಿಡಿ ಇಟ್ಟು ಕೊಡ್ತೀನಿ ಅಂತಂದ್ರೆ ನ್ಯಾಯನ? ಏ ನ್ಯಾಯನ ಅದು? ಅನ್ಯಾಯ ಆಗ್ಬಿಡ್ತದೆ. ಯಾಕೆ? ನನಗೆ ಬರಬೇಕಾಗಿರೋದಲ್ಲ, ಬೇರೆಯವ್ರು ಏನು ಮಾಡಿದ್ದಾರೆ ಅನುಭವಿಸಿದ್ದಾರೆ, ನನ್ನ ಪಾಲನ್ನ ಅವ್ರು ಅನುಭವಿಸಿದ್ಮೇಲೆ ತಿರ್ಗಾ ನನಗೆ ಕರೆದುಬಿಟ್ಟು ಅದೇ ಇಟ್ಟು ನನಗೆ ಕೊಡ್ತೀನಿ, ಇನ್ನು ಯಾವ ನ್ಯಾಯ? ಅದು ಅನ್ಯಾಯ. ನ್ಯಾಯ ತೀರ್ಪು ಇದೇ ತನ ಆಗಿರೋದಲ್ಲಿ ಯೇಸು ಕ್ರಿಸ್ತು ಇಡೀ ಲೋಕದ ಪಾಪಗಳನ್ನ ಏನು ಮಾಡಾರೆ ಓದ್ಕೊಂಡು ಹೋಗಿದ್ದಾರೆ. ಎಲ್ಲರೂ ಮಾಡಿದಂಥ ತಪ್ಪುಗಳಿಗೆ ಅವ್ರಿಗೇನಾಗಿದೆ ದಂಡನೆ ಸಿಕ್ಕಿದೆ. ಹಾಗಿರ್ಬೇಕಾರೆ ಎಲ್ಲರನ್ನೂ ಕ್ಯೂರಿಯನ್ಸ್ಬಿಟ್ಟು ನೀನು ಹೀಗೆ ಮಾಡಿದ್ಯಾ ಹೀಗೆ ಮಾಡಿದ್ಯಾ ಅಂದ್ಬಿಟ್ಟು ನೀನು ಹೇಳಿ 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 ಅವ್ರಿಗೆ ಶಿಕ್ಷೆ ಕೊಡೋದು ಅದು ನ್ಯಾಯ ತೀರ್ಪ? ಅದು ಅನ್ಯಾಯ ಆಗೋದಿಲ್ವಾ? ಅದಕ್ಕೆ ಬೈಬಲ್ ಹೇಳೋದು, ದೇವ್ರು ಲೋಕನ ಎಷ್ಟೋ ಪ್ರೀತಿ ಮಾಡಿದ್ರೆ ಏನು ಮಾಡೋದು, ತನ್ನ ಮಗನ್ನ ಕೊಟ್ರಂತೆ. ಯಾಕೆ? ಮುಂದಕ್ಕೆ ಓದ್ಬೇಕ ವಾಕ್ಯನ. ಓದಿ ಬುದರ್, ಯೋಹಾನ 3:16-17 ಓದಿ ಬುದರ್. ತುಂಬಾ ಇಂಪಾರ್ಟೆಂಟ್ ವಾಕ್ಯ, ಓದನ.
ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು, ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವನ ಪಡೆಯಬೇಕೆಂದು ಆತನನ್ನು ಕೊಟ್ಟನು. ದೇವರು ತನ್ನ ಮಗನ ಮುಖಾಂತರ ಲೋಕಕ್ಕೆ ರಕ್ಷಣೆ ಆಗಬೇಕೆಂದು ಆತನು ಕಳುಹಿಸಿಕೊಟ್ಟನೇ ಹೊರತು ತೀರ್ಪು ಮಾಡುವುದಕ್ಕಾಗಿ ಕಳುಹಿಸಲಿಲ್ಲ.
ನೋಡ್ರ, ಅದಕ್ಕೆ ಹೇಳದ್ ಬೈಬಲಲ್ಲಿ ದೇವ್ರ ಮಗನ್ ಕೊಟ್ಟಿದ್ ಏನಕ್ಕಪ್ಪ? ತೀರ್ಪಾಡೋದಿಕ್ಕಲ್ವಂತೆ, ರಕ್ಷಣೆ ಹೊಂದದಿಕ್ಕೆ ಅಲ್ದ್ರ. ಕರ್ತನಲ್ಲಿ ಪ್ರೀತಿ ಅಂತ ಸೋದರಸರುಗಳೇ, ಹಂಗಾರೆ ಸತ್ತವ್ರಿಗೆಲ್ಲರಿಗೂ ಏನಪ್ಪ ತೀರ್ಪಾಗ್ಬೇಕು ಅಂದ್ರೆ ಏನಾಗ್ಬೇಕು? ಪುನರುತ್ಥಾನ ಆಗ್ಬೇಕು ಅಲ್ವರ. ಅದಕ್ಕೆ ಯೇಸು ಕ್ರಿಸ್ತು 2ನೇ ಬರುವಿಕೆಯಲ್ಲಿ ಬಂದು ಅವರು ಸತ್ತವ್ರಿಗೆಲ್ಲರಿಗೂ ಏನು ಮಾಡ್ತಾರೆ? ನೀತಿಗನುಸಾರವಾಗಿ 2ನೇ ಬರುವಿಕೆಯಲ್ಲಿ ತೀರ್ಪು ಮಾಡ್ತಾರೆ ಅಂದರೆ ಏನಪ್ಪ ಅಂದರೆ, ಸತ್ತೋದನ್ನ ಫಸ್ಟ್ ಏನು ಮಾಡ್ತಾರೆ, ಅವನ್ನ ಎಬ್ಬಿಸ್ತಾರೆ. ಎಬ್ಬಿಸ್ಬಿಟ್ಟು ಸೇತನ ಅವಾಗ 1,000 ವರ್ಷ ಏನು ಮಾಡ್ತಾರೆ, ಬಂಧನದಲ್ಲಿಡ್ತಂತೆ. ಏನಕ್ಕೆ ಸೇತನ 1,000 ವರ್ಷ ಬಂಧನದಲ್ಲಿಡ್ತಾರೆ? ಆ ವಾಕ್ಯನ ಓದೋಣ ನೋಡಿ, ತುಂಬ ಇಂಪಾರ್ಟೆಂಟ್ ಓದೋಣ. ಪ್ರಕಟಣೆ 20ನೇ ಅಧ್ಯಾಯ ವಾಕ್ಯ 1-3 ಓದಿಬಿದ್ದಾರೆ.
ಆಗ ಒಬ್ಬ ದೇವದೂತನು ಅಧೋಲೋಕದ ಬೀಗದ ಕೈಯನ್ನು ದೊಡ್ಡ ಸರಪಣಿಯನ್ನು ಕೈಯಲ್ಲಿ ಹಿಡಿದುಕೊಂಡು ಪರಲೋಕದಿಂದ ಇಳಿದು ಬರುವುದನ್ನು ಕಂಡೆನು. ಅವನು ಪಿಶಾಚನು ಸೈತಾನನು ಆಗಿರುವ ಪುರಾತನ ಸರ್ಪನೆಂಬ ಘಟ ಸರ್ಪವನ್ನು ಹಿಡಿದು 1000 ವರ್ಷ ಬಂಧನದಲ್ಲಿಟ್ಟನು. ಆ 1000 ವರ್ಷ ತೀರುವ ತನಕ ಸೈತಾನನು ಇನ್ನು ಜನಗಳನ್ನು ಮರಳುಗೊಳಿಸದ ಹಾಗೆ ದೇವದೂತನು ಅವನನ್ನು ಅಧೋಲೋಕದಲ್ಲಿ ದೊಬ್ಬಿ ಬಾಗಿಲು ಮುಚ್ಚಿ ಅದಕ್ಕೆ ಮುದ್ರೆ ಹಾಕಿದ್ದನು. ಆ 1000 ವರ್ಷಗಳಾದ ಮೇಲೆ ಅವನಿಗೆ ಸ್ವಲ್ಪ ಕಾಲ ಬಿಡುಗಡೆಯಾಗಬೇಕು.
ನೋಡ್ರ ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳು ಏನ್ ಮಾಡ್ತಾರಂತೆ, ಸೇತಾನ 1000 ವರ್ಷ ಬಂದು ನಿಟ್ರ ಏನಕ್ಕಪ್ಪ ಅಂತಂದ್ರೆ ಇನ್ನೂ ಜನಗಳನ್ನ ಮರಳಿಗೊಳಿಸದ ಹಾಗೆ. ಹಂಗಾರೆ ಇವಾಗ ಜನಗಳನ್ನ ಮರಳಿಗೊಳಿಸೋದಿಕ್ಕೆ ಸನ ಏನ್ ಮಾಡಿದಾರೆ ಅಂತ ಅವ್ನ ಅವನ್ನ ಬಿಟ್ಟಿದ್ದಾರಂತೆ ಅಲ್ವರ. ಹಂಗಾರೆ ಏನಪ್ಪ ಅಂದ್ರೆ 1000 ವರ್ಷದಲ್ಲಿ ಎಲ್ಲರೂ ಎದ್ದು ಬಂದ್ರೆ ಅವಾಗ ಸೇತಾನ ಏನಾಗಿರ್ಬಾರ್ದು, ಭೂಲೋಕದಲ್ಲಿ ಇರಬಾರ್ದು. ಇವಾಗ ಯಾವ ತರ ಜನಗಳನ್ನ ಮರಳಿಗೊಳಿಸ್ತಾ ಇದಾರೋ ಹಾಗೆಯೇ ಕ್ರಿಸ್ತನ್ ರಾಜ್ಯದಲ್ಲಿ ಮರಳಿಗೊಳಿಸ್ತಾ ರೀತಿಯಲ್ಲಿ ಸೇತಾನ ಕಟಾಕ್ತಾರಂತೆ. ಅದಕ್ಕೆ ಇವತ್ತು ಎಷ್ಟೋ ಜನ ಸತ್ಯನಿಗೆ ಮತ್ತೆ ಕೇಳಲ್ಲ, ಈ ಪ್ರಪಂಚ ದೇವರು ಎಲ್ಲ ಕಣ್ಣಲ್ಲಿ ಮಾಡಿದಾರೆ, ಮಂಕ್ ಮಾಡಿದಾರಂತೆ 2 ಕೊರಿಂಥ 4:4. ಅದಕ್ಕೆ ಕ್ರಿಸ್ತನ್ ರಾಜ್ಯದಲ್ಲಿ ಎಲ್ಲರೂ ಸತ್ಯ ಎದ್ದು ಬಂದ್ಮೇಲೆ ಅವ್ರನ್ನ ಸೇತಾನ ಕಟ್ಟಾಕಿದ್ಮೇಲೆ ಅವ್ರಿಗೆ ಸತ್ಯದ ಜ್ಞಾನ ಕೊಡ್ತಾರೆ. 1000 ವರ್ಷ ನ್ಯಾಯ ತೀರ್ಪು ಮಾಡ್ಬೇಕು, ಜನಗಳಿಗೆ ಫಸ್ಟ್ ಸತ್ಯದ ಜ್ಞಾನ ಕೊಡ್ತಾರಂತೆ. ನೋಡ್ರಿ ಬೈಬಲ್ ಹೇಳ್ತಾ ನೋಡಿಂತೀನಿ, ಯೆಶಾಯ 26:9. ಅದಕ್ಕೆ ಆತನ ನ್ಯಾಯ ತೀರ್ಪಿನ ದಿನದಲ್ಲಿ ಜನಗಳು ಸತ್ಯ ಕಲಿತಾರೆ, ನೀತಿ ಕಲಿತಾರಂತೆ. ಓದಿ ಬುದರ್ ಯೆಶಾಯ 26:9 ಬುದರ್. Isaiah 26:9.
ರಾತ್ರಿಯಲ್ಲಿ ನಿನ್ನನ್ನು ಮನಪೂರ್ವಕವಾಗಿ ಹಾರೈಸಿದ್ದೇವೆ. ಹೌದು, ನಮ್ಮ ಆತ್ಮದಲ್ಲಿ ನಿನ್ನನ್ನು ತವಕದಿಂದ ಹುಡುಕಿದ್ದೇವೆ. ನೀನು ಲೋಕದಲ್ಲಿ ನ್ಯಾಯ ಕಾರ್ಯಗಳನ್ನು ನಡೆಸುವಾಗ ಭೂನಿವಾಸಿಗಳು ಧರ್ಮ ಜ್ಞಾನವನ್ನು ಪಡೆದುಕೊಳ್ಳುವರು.
ನೋಡ್ರ ನೀನು ನ್ಯಾಯ ತೀರ್ಪು ಮಾಡ್ಬೇಕಾದ್ರೆ ಭೂಲೋಕದಲ್ಲಿ ಹೆಂಗ್ ಕಲ್ತ್ಕೊಂತ ಜನಗಳು ಧರ್ಮ ಜ್ಞಾನ ಸತ್ಯ ಅಂದ್ರೆ ಏನಪ್ಪ ಅಂತ ಜನಗಳು ತಿಳ್ಕೊತಾರಂತೆ. ಯಾಕೆ ಸೇತನ ಕಟ್ಟಾಕಿರ್ತಾನೆ 1000 ವರ್ಷದಲ್ಲಿ. ಆವಾಗ ಎಲ್ಲಾರ ಕಿವಿಗಳು ಕಣ್ಗಳನ್ನ ಏನ್ ಮಾಡ್ತಾರೆ ದೇವರು ತೆರೀತಾರೆ, ಆವಾಗ ವಾಕ್ಯ ಏನ್ ಮಾಡ್ತಾರೆ ತಿಳ್ಕೊಂತಾರೆ. ಓದಿ ಯೆಶಾಯ 29:18 ಮತ್ತೆ 24 ವಾಕ್ಯ.
ಮೃತ್ಯುವಿನಿಂದ ನೀವು ಪಡೆದುಕೊಂಡ ಒಡಂಬಡಿಕೆಯು ಸಾಗದು.
ಬ್ರದರ್
ಪಾತಾಳದೊಡನೆ ನೀವು ಮಾಡಿಕೊಂಡ
29:18 ವಾಕ್ಯ ಬ್ರದರ್, ಆಮೇಲೆ 24 ವಾಕ್ಯ.
ಆ ದಿನದಲ್ಲಿ ಕಿವುಡರು ಶಾಸ್ತ್ರದ ಮಾತುಗಳನ್ನು ಕೇಳುವರು, ಮೊಬ್ಬು ಕತ್ತಲೆಗಳಲ್ಲಿಯೂ ಕುರುಡರ ಕಣ್ಣು ಕಾಣುವುದು. ದೀನರು ಯಹೋವನಲ್ಲಿ ಹೆಚ್ಚೆಚ್ಚಾಗಿ ಆನಂದಿಸುವರು, ಬಡವರು ಇಸ್ರಾಯೇಲರ ಸದೋನ ಸ್ವಾಮಿಯಲ್ಲಿ ಉಲ್ಲಾಸಿಸುವರು.
ನೋಡ್ರ ಕಿವಿಡೋರು ಏನಂತೆ ಶಾಸ್ತ್ರದ ಮಾತನ್ನು ಕೇಳುವರು, ಯಾರಪ್ಪ ಇದು ಕಿವಿಡೋರು? ಇವಾಗ ಅವ್ರಲ್ಲ ಕಿವಿ ಇದ್ರು ಕಿವಿಡ್ರು, ಕಣ್ಣಿದ್ರು ಕುಡ್ರು, ಇವರೆಲ್ಲ ಕಿವಿಗಳು ತೆರೀತಾರಂತೆ, ಕಣ್ಗಳನ್ನ ತೆರೀತಂತೆ. ಯಾಕೆ ಸೇತನ ಮುಚ್ಚಿಬಿಟ್ಟವಲ್ಲ, ಸೇತನ ಕಟ್ಟಾಕಿರ್ಬೇಕ್ರೆ ಈ ಕಣ್ಣುಗಳು ಕಿವಿಗಳು ತೆರೀತವಂತೆ. ಅವಾಗ ಏನ್ ಮಾಡ್ತಾರಂತೆ ವಾಕ್ಯನ ಕೇಳ್ತಾರಂತೆ, ಅರ್ಥ ಮಾಡ್ಕೊಂತಾರಂತೆ. ನೋಡ್ರಿ 24 ವಾಕ್ಯ ಬದರ್ ಅದರಲ್ಲಿ
ತಪ್ಪಿದ ಹೃದಯವರೆಲ್ಲರೂ ವಿವೇಕಿಗಳಾಗುವರು, ಗುಣಗುಟ್ಟುವರು ಉಪದೇಶವನ್ನು ಗಮನಿಸುವರು ಎಂದು ಹೇಳುತ್ತಾನೆ.
ನೋಡ್ರ ತಪ್ಪಿದ ಹೃದಯ ಉಳ್ಳವರೆಲ್ಲರೂ ಗೊಣಗುಂಟವ್ರು ಎಲ್ಲರೂ ಉಪದೇಶವನ್ನು ಕೇಳ್ತಾರೆ. ಇವಾಗ ಕೇಳ್ತಾರ ಹಾಗೆ ಮಾಡ್ತಾರೆ ನೋಡ್ತೀನಿ. ಅಂದ್ರೆ ಕ್ರಿಸ್ತನ್ ರಾಜ್ಯದಲ್ಲಿ ಎಲ್ಲ ಸತ್ಯ ತಿಳ್ಕೊಂತಾರೆ. ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಗಳೇ, ಕ್ರಿಸ್ತನಿಗೆ 1000 ವರ್ಷ ಕೊಟ್ಟಿರೋದು ಅಂದ್ರೆ ಸತ್ತೋಗಿರೋರು ಎಲ್ಲರೂ ಪುನರುತ್ಥಾನವಾಗಿ ಬಂದಿದ್ಮೇಲೆ ನಿಧಾನವಾಗಿ ಹಂತಂತವಾಗಿ ಸತ್ಯನ ಕಳ್ಸ್ಕೊಟ್ಟು ಆದಾಮ್ಗಿದಂತ ಪರಿಪೂರ್ಣ ಅಂತ ಹಂತನಿಗೆ ಕರ್ಕೊಂಬರೋದಿಕ್ಕನೆ ಕ್ರಿಸ್ತನಿಗೆ ಎಷ್ಟು ವರ್ಷ ಕೊಟ್ಟಿರೋದು? 1000 ವರ್ಷ ಏನ್ ಮಾಡಿರೋದು ಕೊಟ್ಟಿರೋದು. ಆ 1000 ವರ್ಷ ಅಂತ್ಯದಲ್ಲಿ ಎಲ್ಲಾರು ಪರಿಪೂರ್ಣ ಹಂತಕ್ಕೆ ಬಂದಿದ ಮೇಲೆನೆ ಅವ್ರಿಗೆ ನ್ಯಾಯ ತೀರ್ಪು ಮಾಡ್ತಾರೆ. ಯಾವ ತರ ತೀರ್ಪು ಮಾಡ್ತಾರೆ? ಸೇಮ್ ಈಡಿಯನ್ ತೋಟದಲ್ಲಿ ಯಾವ ತರ ನ್ಯಾಯ ತೀರ್ಪಿತ್ತೋ ಇದೇ ತರ ನ್ಯಾಯ ತೀರ್ಪು ಅವ್ರಿಗೂ ಕೂಡ ಏನ್ ಮಾಡಕ್ಹೋಗೋದು. ಈಡಿಯನ್ ತೋಟದಲ್ಲಿ ಹೆಂಗ್ ಮಾಡಿದ್ರು ನ್ಯಾಯ ತೀರ್ಪು? ಸುಮ್ಮನೆ ಇದ್ದ ಶಿಕ್ಷೆ ಕೊಟ್ಬಿಟ್ರ ಇಲ್ವಲ್ಲ, ಒಂದು ಟ್ರಯಲ್ ಅಂತ ಇಟ್ರು. ನೋಡಪ್ಪ ಅಣ್ಣ ತಿನ್ಬಿಡ, ತಿಂದಿನ ತಿನ್ನಿ ಸತ್ಯ ಸಾಯ್ತಿ ಅಂತ. ಯಾವಾಗ ಅಣ್ಣ ತಿಂದ್ರು ದೇವ್ರು ಶಿಕ್ಷೆ ವಿಧಿಸಿ ಈಡೇ ಹೊರಗಡೆ ಏನ್ ಮಾಡಿದ್ರು ಕಳ್ಸಿದ್ರು. ಅಂದ್ರ ಇದೇ ತರ ಕ್ರಿಸ್ತನ ರಾಜ್ಯದಲ್ಲಿ ಸತ್ಯ ಎಲ್ಲ ಕೊಟ್ಟ ಮೇಲೆ ಅವ್ರಿಗೇನ್ ಮಾಡ್ತಾರೆ ತೀರ್ಪು ಮಾಡ್ತಾರೆ. ಈ ತೀರ್ಪು ಮಾಡೋಕ್ಕಿಂತ ಮುಂಚೆ ಸೇಮ್ ಅವನ್ನ ಪರಿಪೂರ್ಣ ಅಂತಕ್ಕೆ ಏನ್ ಮಾಡ್ತಾರೆ ದೇವ್ರು ಫಸ್ಟು ಅವನ್ನ ಕರ್ಕೊಂಬರ್ತಾರೆ ಪರಿಪೂರ್ಣ ಅಂತ ಕರ್ಕೊಂಬಂದ್ಮೇಲೆ ಈಡೇ ತೋಟದಲ್ಲಿ ದೇವ್ರು ಏನಂತ ಕೇಳಿದ್ರು ಆದಾಮ್ಗೆ ವಿಧೇನಾಗಿರು. ಅಷ್ಟೇ ಇದೇ ತರ ದೇವ್ರು ಕೂಡ ಕ್ರಿಸ್ತನ ರಾಜ್ಯದಲ್ಲಿ ಸತ್ಯ ಎಲ್ಲ ಕೊಟ್ಮೇಲೆ ವಿಧೇನಾಗಿರು ಅಂತ ಹೇಳ್ತಾರೆ. ವಿಧೇಯನಾಗಿದ್ರೆ ಆತ ನಮ್ಗೆ ಏನ್ ಕೊಡ್ತೀನಿ ಅಂತ ಹೇಳಿದ್ರು, ನಿತ್ಯ ಜೀವ. ಇದೇ ಕ್ರಿಸ್ತನ ರಾಜ್ಯ, ಪ್ರತಿಯೊಬ್ಬರಿಗೂ ನಿತ್ಯ ಜೀವ ಕೊಡ್ತೀನಿ ಅಂತ ಹೇಳಿದಾರೆ. ಆಮೇಲೆ ಏನ್ರಿ ಮೊದಲೇ ನ್ಯಾಯ ತೀರ್ಪೀಡದೊಳಗೆ ನಡೆದ್ರೆ ನ್ಯಾಯ ತೀರ್ಪಿಗೆ ಆರಂಭ ಇತ್ತು ಅಂತ್ಯ ಇತ್ತು. ಕ್ರಿಸ್ತನ್ ರಾಜ್ಯದಲ್ಲಿ ಕೂಡ ನ್ಯಾಯ ತೀರ್ಪಿಗೆ ಆರಂಭ ಇರ್ತದೆ ಅಂತ್ಯ ಇರ್ತದೆ. ಈಡೇನ್ ತೋಟದಲ್ಲಿ ಮತ್ತೆ ಕ್ರಿಸ್ತನ್ ರಾಜ್ಯದ ನ್ಯಾಯ ತೀರ್ಪಿಗೆ ಒಂದೇ ವ್ಯತ್ಯಾಸ ಏನಂದ್ರೆ, ಈಡೇನ್ ತೋಟದಲ್ಲಿ ಮನುಷ್ಯರಿಗೆ ಅನುಭವ ಇರಲಿಲ್ಲ, ಆದರೆ ಕ್ರಿಸ್ತನ್ ರಾಜ್ಯದಲ್ಲಿ ಎಲ್ಲಾ ಮನುಷ್ಯರಿಗೂ ಅನುಭವ, ಕೆಟ್ಟದ್ದು ಒಳ್ಳೇದು ಅನುಭವ ವ್ಯತ್ಯಾಸ ಇರೋದ್ರಿಂದ ಖಂಡಿತವಾಗೂ ಒಳ್ಳೇದು ಏನ್ ಮಾಡ್ತಾರೆ ಅವರು ಆಯ್ಕೆ ಮಾಡ್ತಾರೆ. ಅದಕ್ಕೆ ಕ್ರಿಸ್ತನ್ ರಾಜ್ಯದಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೂ ಪುನರ್ತನ ಬರುವಂತ ಪ್ರತಿಯೊಬ್ಬ ಮನುಷ್ಯನಿಗೂ ಮಿನಿಮಮ್ 100 ವರ್ಷ ಅವಕಾಶ ಕೊಡ್ತಾರೆ ಬದಲಾವಣೆಗೆ ಹಾಕೊಂಡಿಗೆ. ಚೇತನ ಕಟ್ಟಾಕ್ತಾರೆ, ಸತ್ಯ ಕೊಡ್ತಾರೆ. 100 ಇಯರ್ಸ್ ಅಲ್ಲಿ ಒಂದಾರೋ ಸ್ವಲ್ಪ ಚೇಂಜಸ್ ಏನ್ ಮಾಡ್ಕೋ ಅದ್ರಲ್ಲಿ ತರಲೇಬೇಕು. 100 ಇಯರ್ಸ್ ಕೊಡ್ತಾರೆ, 100 ಇಯರ್ಸ್ ಅಲ್ಲಿ ಒಬ್ರು ಬದಲಾವಣೆಗೆ ಆಗಲ್ವಾ? ಯೋಚನೆ ಮಾಡಿ, ಚೇಂಜ್ ಆಗಿಯೇ ಆಗ್ತಾರೆ. ಓದಿ ವಾಕ್ಯ ಯೆಶಾಯ 65:20.
ಕೆಲವು ದಿವಸ ಮಾತ್ರ ಬದುಕತಕ್ಕ ಕೂಸಾಗಲಿ, ವಯಸ್ಸಾಗದೆ ಮುದುಕ ಮುದುಕನಾದವನಾಗಲಿ ಅಲ್ಲಿ ಇರುವುದಿಲ್ಲ.
ಅಲ್ಲಿರುವುದಿಲ್ಲ
ಯುವಕನು
ನೋಡ್ರಿ, ಕ್ರಿಸ್ತನ್ ರಾಜ್ಯದಲ್ಲಿ ಕೆಲವು ದಿವಸ ಬದುಕಿರಂತ ಕೂಸು ಇರಲ್ವಂತೆ, ಅಂದ್ರೆ ವಯಸ್ಸಾಗದ ಮುದುಕ ಇರಲ್ವಂತೆ. ಏನಿದು ಕೆಲವು ದಿವಸ ಬದುಕಿರಂತ ಕೂಸು? ಇವಾಗ ನಾವು ನೋಡ್ತೀವಿ ಗೊತ್ತಾ, ಹಾಸ್ಪಿಟಲ್ ಕೆಲವು ದಿವಸ ಮಗು ಬತ್ತಿರ್ತಾರೆ, ಸಡನ್ ತಿರ್ಕೊಂಡ್ಬಿಡ್ತಾರೆ. ಅವ್ರ ಅಮ್ಮ ಕೇಳ್ತಾರೆ, ಅಯ್ಯೋ ನನ್ನ ಮಗ ಏನು ತಪ್ಪು ಮಾಡ್ತೋ. ಕ್ರಿಸ್ತನ್ ರಾಜ್ಯದಲ್ಲಿ ಯಾರು ಈ ತರ ಹಿಂದೆ ದಿನ ತುಂಬದಿರ ಸಾಯದೇ ಇಲ್ವಂತರಿ, ಸಡನ್ ಆಗಿ ಮಕ್ಕಳುಗಳ ತರ ಸಡನ್ ಆಗಿ ಹೋಗ್ಬಿಡಲ್ವಂತೆ. ಆಮೇಲೆ ದಿನ ತುಂಬದ ಮುದುಕ, ಮುದುಕ ಅಂದ್ಮೇಲೆ ದಿನ ತುಂಬಿರ್ಬೇಕು, ಅವನಿಗೆ ತಾನೇ ಮುದುಕ ಅಂತ ಹೇಳೋದು. ಇದು ದಿನ ತುಂಬದ ಮುದುಕ ಅಂತ ಹೇಳ್ತಾರೆ, ಏನಿದೆ ಅರ್ಥ ಅಂದ್ರೆ ಅದಕ್ಕೆ ಬೈಬಲ್ನಲ್ಲಿ ಮುದುಕ ಅಂದ್ರೆ ಅರ್ಥ ಇದೆ. ಅದರ ಇವಾಗ ಏನ್ರಿ ನಮ್ಮ ಕಾಲದಲ್ಲಿ ಮುದುಕ ಅಂದ್ರೆ ಏನು ವಯಸ್ಸು?
60
ನೋಡ್ರ, 60 ಮುದುಕ ಮಾಡ್ಬಿಡ್ತೀರಾ ನೀವು? ಏನಪ್ಪಾ ನೀವೆಲ್ಲ ಇದೇ ಆದಾಮ್ ಕಾಲದಲ್ಲಿ ಮುದುಕ ಅಂದ್ರೆ ಏನ್ ವಯಸ್ಸು ಅಂತ ಕೇಳಿದ್ರೆ ಏನ್ ಹೇಳಿರೋರು ಆದಾಮ್? 300 ವರ್ಷಪ್ಪ ಅಲ್ವರ. ನಮ್ಮ ತಾತ 500 ವರ್ಷ 600 ವರ್ಷ ನೋಡಿ ಬದಲ ಹೇಳ್ತಾರ, 700 ವರ್ಷ ಕರೆಕ್ಟ್ ಅಲ್ವರ ಅದು ಮುದುಕ ಅಂದ್ರೆ. ಅದಕ್ಕೆ ಹೇಳೋದು ಕ್ರಿಸ್ತನ್ ರಾಜ್ಯದಲ್ಲಿ ಯಾರು ಚಿಕ್ಕ ವಯಸ್ಸಲ್ಲಿ ಸಾಯಿಲ್ವಂತೆ, ಅದೇ ತರ ದಿನ ತುಂಬದಿರ 70-60 ಯಾರು ಸಾಯಿಲ್ವಂತೆ. ಮತ್ತೆ ಸತ್ರ ಯಾವಾಗ ಸಾಯ್ತಾರೆ? ಒಂದು ಫಿಕ್ಸ್ಡ್ ಏಜ್ ಇದೆ ನೋಡಿ. ಮುಂದಕ್ಕೆ ಓದಿ ಬಿದ್ರೆ ವಾಕ್ಯನ,
ಯುವಕನು 100 ವರ್ಷದೊಳಗೆ ಸಾಯನು.
ವೆಯ್ಟ್ ವೆಯ್ಟ್ ವೆಯ್ಟ್,
ಪಾಪಿಸ್ಟ್
ಹಂಗಾರೆ ಯಾರು ಒಬ್ಬ ಸತ್ತರೆ 100 ವರ್ಷದೊಳಗೆ ಸಾಯಿಲ್ವಂತೆ, ಹಂಗಾರೆ ಅವ್ನು ಸಾವು ಬಂದ್ರೆ 100 ವರ್ಷದ ಮೇಲೆ ಸಾಯ್ಬೇಕು. ಹಂಗೆ ಕ್ರಿಸ್ತನ್ ರಾಜ್ಯದಲ್ಲಿ ಮಿನಿಮಮ್ ಏಜ್ 100 ಇಯರ್ಸ್ ಅಂತ ಅರ್ಥ. ಎಲ್ಲರಿಗೂ 100 ಇಯರ್ಸ್ ಟೈಮ್ ಕೊಡ್ತಾರಂತೆ ನೋಡ್ರಿ. ಆಮೇಲೆ ಬುದ್ದಾರ,
ಯುವಕನು 100 ವರ್ಷದೊಳಗೆ ಸಾಯನು, ಪಾಪಿಷ್ಟನಿಗೂ 100 ವರ್ಷದೊಳಗೆ ಶಾಪ ತಗಲದು.
ತಗಲೋದು ಅವನ ಎಂತ ಪಾಪಿನೇ ಆಗಿರಲಿ 100 ವರ್ಷದ ಒಳಗಡೆ ಅವನಿಗೆ ಮರಣ ಬರಲ್ವಂತೆ. ಶಾಪ ತಗಲ್ದ್ರೆ 100 ವರ್ಷದ ನಂತರ ಅಂದ್ರೆ 100 ಇಯರ್ಸ್ ಟೈಮ್ ಕೊಟ್ಟೆ ಕೊಡ್ತಾರೆ. ಎಂತ ಪಾಪಿಗೂ ಮಾನಸಾಂತರ ಹೊಂದಿದ್ದಕ್ಕೆ 100 ಇಯರ್ಸ್ ಟೈಮ್. 100 ಇಯರ್ಸ್ ಅಲ್ಲಿ ಚೇಂಜ್ ಆಗಿಲ್ಲ ಅಂದ್ರೆ ಏನ್ ಗೊತ್ತಾ ಮೀನಿಂಗ್? ನಿನ್ಗೆ 1,000 ವರ್ಷ ಕೊಟ್ಟರೆ ಚೇಂಜ್ ಆಗಲ್ಲ ಅಂತ ಅರ್ಥ. ಅವನಿಗೆ 100 ವರ್ಷ ಆಗಿದ ತಕ್ಷಣನೇ ಮರಣ. ನೆಕ್ಸ್ಟ್ ಬದಾರ,
ಅಲ್ಲಿನ ಜನರು ತಾವು ಕಟ್ಟಿದ ಮನೆಗಳು ತಾವೇ ಇದೆ. ಕಂಟಿನ್ಯೂ ಸರ್
ನೋಡ್ರ, ಅದಕ್ಕೆ ಹೇಳೋದು 100 ವರ್ಷಗೆ ಅವನಿಗೆ ಶಾಪನೆ ತಗಲಂತ. ಅಂದ್ರೆ 100 ಇಯರ್ಸ್ ಮಿನಿಮಮ್ ಟೈಮ್. ಈ ಕ್ರಿಸ್ತನ ನ್ಯಾಯ ತೀರ್ಪನೆ, ಕ್ರಿಸ್ತನ ರಾಜ್ಯದ ನ್ಯಾಯ ತೀರ್ಪನೆ ನಮಗೆ ಸತ್ಯವೇದದಲ್ಲಿ ಮತ್ತೆಯ 25ನೇ ಅಧ್ಯಾಯದಲ್ಲಿ ತುಂಬಾ ಚೆನ್ನಾಗಿ ನೋಡಿಸಿದ್ದಾರೆ. ಎಲ್ಲಪ್ಪ ನೋಡಿಸಿದ್ದಾರೆ ಅಂದ್ರೆ ಮತ್ತೆ 25ನೇ ಅಧ್ಯಾಯ 32 ಅಲ್ಲಿಂದ 4th ಎಂಡ್ವರೆಗೂ ಅದೇ ನೋಡಿಸೋದು. ನಾವು ಕೆಲವೊಂದು ವಾಕ್ಯಗಳು ಮತ್ತೆ ಓದೋಣ. Matthew 25:32-33 ಬರ.
ಮತ್ತು ಎಲ್ಲಾ ದೇಶಗಳ ಜನರು ಆತನ ಮುಂದೆ ಕೂಡಿಸಲ್ಪಡುವರು. ಕುರುಬನು ಆಡುಗಳನ್ನು ಕುರಿಗಳನ್ನು ಬೇರೆ ಬೇರೆ ಮಾಡುವ ಪ್ರಕಾರ ಆತನು ಅವರನ್ನು ಬೇರೆ ಬೇರೆ ಮಾಡಿ ಕುರಿಗಳನ್ನು ತನ್ನ ಬಲಗಡೆಯಲ್ಲಿ ಆಡುಗಳನ್ನು ತನ್ನ ಎಡಗಡೆಯಲ್ಲಿ ನಿಲ್ಲಿಸುವನು.
ನೋಡ್ರ ಏನ್ರಿ ಪ್ರೇಮ ಮಾಡ್ತಂತೆ ಆಡುಗಳನ್ನ ಮತ್ತೆ ಕುರಿಗಳನ್ನ ಈ ಕಡೆ ಈ ಕಡೆ ನಿಲ್ಲಿಸ್ತಾರಂತೆ, ಬೇರೆ ಬೇರೆ ಮಾಡಿ ನಿಲ್ಲಿಸ್ತಾರಂತೆ ಅಲ್ವರ. ಹಂಗ್ರೆ ಏನಪ್ಪ ಇದು ಆಡು ಮತ್ತೆ ಕುರಿಗಳು? ಹಂಗ್ರೆ ಯೇಸು ಕ್ರಿಸ್ತಗೆ ಎಂಬರಿ ಕೆಲಸ ಇಲ್ವಾ? ಎರಡೆಂಬರಿಕ ಆಡು ಕುರಿಗಳನ್ನ ಸಪಟ ಮಾಡ್ತಾರೆ. ಆ ವಾಕ್ಯದಲ್ಲಿ ನೀವು ಹಂಗೆ ಮುಂದಕ್ಕೆ ಓದ್ಕೊಂಬಂದ್ರೆ ಏನ್ ಹೇಳ್ತಾರೆ ಅಲ್ಲಿ? ನಾನು ಹಸಿದಾಗಿದ್ದೆ, ನೀವು ಏನ್ ಮಾಡಿದ್ರಿ ನನಗೆ ಬಂದ್ಬಿಟ್ಟು ಆಹಾರವನ್ನು ಕೊಟ್ರಿ ಹೇಳ್ತಾರಲ್ಲ ನೋಡಿ. ಅದಲ್ಲೇ ಓದಿ ಬುದ್ರೆ ಹಂಗೆ ಅನಿಲ್ ಬುದ್ರೆ 25th chapter ಅಲ್ಲಿ
ನಾನು ಹಸಿದಿದ್ದೇನೆ, ನನಗೆ ಊಟಕ್ಕೆ ಕೊಟ್ಟಿರಿ. ನಾನು ಬಾಯಾರಿದ್ದೇನು, ನನಗೆ ಕುಡಿಯುವುದಕ್ಕೆ ಕೊಟ್ಟಿರಿ. ಪರದೇಶಿಯಾಗಿದ್ದೇನು, ನನ್ನನ್ನು ಸೇರಿಸಿಕೊಂಡಿರಿ. ಬಟ್ಟೆ ಇಲ್ಲದವನಾಗಿದ್ದೇನು, ನನಗೆ ಉಡುವುದಕ್ಕೆ ಕೊಟ್ಟಿರಿ. ರೋಗದಲ್ಲಿ ಬಿದ್ದಿದ್ದೇನು, ನನ್ನನ್ನು ಆರೈಕೆ ಮಾಡುವುದಕ್ಕೆ ಬಂದಿರಿ, ಸೆರೆಮನೆಯಲ್ಲಿದ್ದೇನು, ನನ್ನನ್ನು ನೋಡುವುದಕ್ಕೆ ಬಂದಿರಿ ಎಂದು ಹೇಳುವನು.
ಹೇಳ್ಬೋದು, ಸಾಕ್ಬಿಡಿ ನೋಡಿ ಹೇಳ್ತಾರೆ. ಅದಕ್ಕೆ ನನಗೆ ಆಹಾರ ಇಲ್ದಿರದೆ ಆಹಾರನ ಕೊಟ್ರಿ, ವಸ್ತ್ರ ಇಲ್ದಿರಿದ್ರೆ ವಸ್ತ್ರನ ಕೊಟ್ರಿ, ನೀರು ಇಲ್ದಿರಿದ್ರೆ ನೀರು ಕೊಟ್ರಿ, ಸೆರೆಮನೆಲಿದ್ದೆ ನನ್ನ ಬಂದು ಭೇಟಿ ಮಾಡಿದ್ರಿ, ಅಂದ್ರೆ ಅನಾರೋಗ್ಯದಿಂದ ನನ್ನ ಬಂದಿಗೆ ನೀವು ಆರೈಕೆ ಮಾಡಿದೆ. ಅದಕ್ಕೆ ಏನ್ರಿ ಹಾ, ಎಷ್ಟೋ ಜನ ಏನು ಮಾಡೋದು, ಹಾಂ ಜೈಲ್ ಮಿನಿಸ್ಟ್ರಿ ಮಾಡೋದು. ಓ ಜೈಲ್ಗೆ ಹೋಗಿ ನಾವೇ ಮಾಡೋಕ್ಕೂ ಸತ್ಯನ ಹೇಳ್ಬೇಕು ಅಲ್ವರ ನಾವು, ಯಾಕೆ ಯೇಸು ಕೃಷಿ ಹೇಳಿದ್ರು ನೋಡ್ರಿ, ಇದರಲ್ಲಿ ಯಾರೋ ಒಬ್ಬರಿಗೆ ಮಾಡಿದೆ ನೀವು ನನಗೆ ಮಾಡ್ದಂತೆ ಅಂತಂದ್ಬಿಟ್ಟು. ಅದ್ರ ಅವ್ರಿಗೆ ಆಹಾರ ಇಲ್ದಿರೋ ಆಹಾರ ಕೊಡೋದು, ಬಟ್ಟೆ ಇಲ್ದಿರೋ ಬಟ್ಟೆ ಕೊಡೋದು. ಅದೇ ಕ್ರಿಸ್ಮಸ್ ಟೈಮ್ ಬಂದು ನೋಡಿರ್ತೀನಿ, ಎಲ್ಲರೂ ಏನು ಮಾಡ್ತಾರೆ, ಎಲ್ಲ ಹಳೆ ಬಟ್ಟೆ ನೀಟಾಗಿ ಪ್ಯಾಕ್ ಮಾಡಿ ಒಗೆದ್ಬಿಟ್ಟು ಐರನ್ ಮಾಡಿ ಇಟ್ಬಿಡ್ತಾರೆ. ಹೊಸ ಬಟ್ಟೆ ಇದ್ದರೆ ಬಡವ್ರಿಗೆ ಏನು ಮಾಡೋದು, ಕೊಡೋದು. ಇವ್ರು ಮತ್ತೆ ಹೊಸ ಬಟ್ಟೆ ಹಾಕೊಳೋದು ಅಲ್ವರ. ಆಮೇಲೆ ಆಹಾರ ಕೊಡೋದು. ಅದಕ್ಕೆ ಎಷ್ಟೋ ಜನ ಹೋಮ್ ಫಾದರ್ ಏಜ್ ಕಟ್ಟಿರೋದು, ಅನಾಥಾಶ್ರಮ ಕಟ್ಟಿರೋದು, ಯಾಕೆ ಇಲ್ಲೈತಲ್ಲ ಇವೆಲ್ಲ ಯೇಸು ಕ್ರಿಸ್ತ ಇವಾಗ ಮಾಡೋ ಅಂತ ಹೇಳೋರ. ಯೇಸು ಕ್ರಿಸ್ತ ಎಷ್ಟು ಹಾಸ್ಪಿಟ್ಲ್ ಕಟ್ಟಿದ್ರು, ಎಷ್ಟು ಅನಾಥಾಶ್ರಮ ಕಟ್ಟಿದ್ರು, ಎಷ್ಟು ದಾನಧರ್ಮ ಮಾಡಿದ್ರು ನೀವು ಹೇಳ್ರಿ. ಎಷ್ಟು ಜೈಲ್ಗೆ ಹೋಗ್ಬಿಟ್ಟು ಯೇಸು ಕ್ರಿಸ್ತ ಸುವಾರ್ತಿಸ್ತಾ ಇರೋದು, ಬರಬ್ಬಸ್ ಕೇಳಿದ್ರ ಕಂದ ಬಂದ್ಬಿಡು ಅಂತ ಹೇಳಿದ್ರ. ಇದು ಯಾವಾಗ ಆಗೋದು? ಅದರಲ್ಲೇ 31ನೇ ವಾಕ್ಯ ಓದಿ ಬಿದ್ದಾರೆ, ಇನ್ನೊಂದು ಸತಿ ಮತ್ತೆ 25:31 ಓದಿ ಬಿದ್ದಾರ.
ಇದಲ್ಲದೆ ಮನುಷ್ಯ ಕುಮಾರನು ತನ್ನ ಮಹಿಮೆಯಿಂದ ಎಲ್ಲಾ ದೇವದೂತರೊಂದಿಗೆ ಕೂಡಿ ಬರುವಾಗ ತನ್ನ
ಕೂಡಿ
ಮಹಿಮೆಯ
ಬರುವಾಗ,
ಸಿಂಹ
ಕ್ರಿಸ್ತನ ಕೂಡಿ ಬರುವಾಗ, ಎರಡನೇ ಮರಿ ಕೇಳಿ ಬರುವಾಗ, ಇದು ಆಗಂತ ಕೆಲಸ, ಇದು ಇವಾಗ ಆಗಂತದ್ ಕೆಲಸ ಅಲ್ಲ, ಇವಾಗ ಮಾಡ್ಬೇಕಾದ ಕೆಲಸ ಅಲ್ಲ. ಇದು ನೀವು ಹೋಗಿ ಅನಾಥಾಶ್ರಮ ಕಟ್ಟಿ, ಓಂ ಫಾದರ್ ಏಜ್ ಕಟ್ಟಿ, ನೀವು ದಾನಧರ್ಮ ಮಾಡಿ ಅಂತ ಯೇಸು ಕ್ರಿಸ್ತ ಎಲ್ಲೂ ಹೇಳಿಲ್ಲ ಅಲ್ವರ. ಇದು ನೀವು ಇವಾಗ ಮಾಡೋ ಅಂತ ಹೇಳಲ್ಲ. ಎಷ್ಟೋ ಜನ ವಾಕ್ಯನ ತಪ್ಪಾಗಿ ಅರ್ಥ ಮಾಡ್ಕೊಂಡು ಏನು ಮಾಡೋದು, ಜೈಲ್ ಮಿನಿಸ್ಟ್ರಿ ಎಲ್ಲ ಮಾಡೋದು ಅಲ್ವರ. ಇದನ್ನ ಯಾವಾಗ ಮಾಡೋದು, ಕ್ರಿಸ್ತನ ರಾಜ್ಯದಲ್ಲಿ. ಅಲ್ಲಿ ಹೇಳ್ತಾರೆ ಕುರಿಗಳನ್ನು ಆಡುಗಳನ್ನು ಬೇರೆ ಬೇರೆ ಮಾಡುವಂಥ ರೀತಿಯಲ್ಲಿ ಮಾಡ್ತಾರೆ ಅಂತ. ಏನೇ ನಂಗೆ ಯೇಸು ಕ್ರಿಸ್ತಗೆ ಬರೀ ಕೆಲಸ ಇಲ್ಲ, ಕುರಿ ಆಡು ನಮ್ಮ ಬೇರೆ ಮಾಡೋಕೆ ಬರ್ತಾರೆ ಅದು ಇಲ್ಲ. ಕುರಿ ಮತ್ತು ಆಡು ಅಂತಂದರೆ ಎರಡು ವಿಧವಾದ ಗುಂಪಿನ ಜನಾಂಗ ನೋಡಿ. ಕುರಿ ಅಂತ ಹೆಂಗಿರ್ತಾರೆ ನಮ್ಗೆ ಚೆನ್ನಾಗಿ ಗೊತ್ತು ಅಲ್ವರ, ಅದು ಹೆಂಗಿರ್ತಾರೆ ತುಂಬ ಸಾಧು ಪ್ರಾಣಿ ರೀ. ಅದೇ ಆಡು ಅಂತಂದರೆ ಅದರ ಅದು ಬೊಗ್ಗದೇ ಇಲ್ಲ ಅಲ್ವರ. ಹಂಗಾರೆ ಏನಪ್ಪ, ಎರಡು ಥರ ಕ್ಯಾಟಗರಿ ಪೀಪಲ್. ಕೆಲವು ಜನ ತುಂಬ ಸಾಧು ಆಗಿ ಏನ್ರಿ ಕುರಿ ಮರಿತಾರೆ. ಕ್ರಿಸ್ತನ್ ಥರ ಏನಾಗುತ್ತೆ ಗುಣಲಕ್ಷಣಗಳು ವ್ಯಕ್ತಪಡಿಸೋರೆ ಅವರು, ಅಂದ್ರೆ ತಗ್ಗಿಸ್ಕೊಂಡು ನಡ್ಬಿಡ್ತಾರೆ. ಯಾರು ಇರ್ತಾರೆ ನೋಡಿತೀನಿ, ತಗ್ಗಿಸ್ಕೊಡೋದಿಲ್ಲ, ಹೇಳಿ ಮಾತು ಕೇಳೋದಿಲ್ಲ, ಟಗರ್ ಥರ ಹಿಂಗೆ ಇರ್ತಾರೆ ನೋಡಿತೀನಿ ಅಂದ್ರೆ ಅದು ಹೇಳಿ ಮಾತು ಕೇಳಿದಿರಂತ ಗುಣಗಳು. ಅದನ್ನೇ ಇಲ್ಲಿ ವ್ಯಕ್ತಪಡಿಸಿರೋದು. ಕ್ರಿಸ್ತನ್ ರಾಜ್ಯದಲ್ಲಿ ಪ್ರತಿಯೊಬ್ಬ ಮನುಷ್ಯ ಎದ್ದು ಬಂದಿದ ಮೇಲೆ ಮತ್ತೊಬ್ಬ ಅವ್ರಿಗೆ ಏನು ಮಾಡ್ಬೇಕು, ಅವ್ರಿಗೆ ಸಹಾಯ ಮಾಡಬೇಕು. ಅವಾಗ ಎಷ್ಟೋ ಜನ ವಸ್ತ್ರ ಇಲ್ದಿರ ಇರ್ತಾರೆ. ಏನಪ್ಪ ಅದು ವಸ್ತ್ರ ಅಂತಂದ್ರೆ ಏನ್ರಿ, ಇದು ನೀತಿಯ ವಸ್ತ್ರ ಅಲ್ವರ. ಏನು ಕ್ರಿಸ್ತನ್ ರಾಜ್ಯದಲ್ಲಿ ಏನು ಏನು ವಸ್ತ್ರ ಇರಲ್ಲ, ನೀತಿ ವಸ್ತ್ರ ಏನಾಗಿರಲ್ಲ, ಅಲ್ಲಿ ಅಲ್ಲಿರಬೇಕು ಆ ನೀತಿ ವಸ್ತ್ರ. ಏನು ಮಾಡ್ಬೇಕು, ಹೋಗ್ಬಿಟ್ಟು ಅವ್ರಿಗೆ ಕೊಡೋರಾಗಿರ್ಬೇಕು ಅಲ್ವರ. ಅದನ್ನೇ ಕರ್ತನಲ್ಲಿ ಪ್ರೀತಿ ಅಂತ ಸೋದರಸಪ್ಲೆ, ನಾನು ದಾಹವಾಗಿದ್ದೀನಿ ತಾನೆ. ಏನು ದಾಹ ಏನಂತಂದ್ರೆ, ಯೇಸು ಕ್ರಿಸ್ತ ಜೀವಕರ ಅಂತ ಜಲಕ್ಕೆ ಏನು ಮಾಡ್ತಾರೆ, ಕರ್ಕೊಂಡು ಹೋಗ್ತಾನೆ ಸತ್ಯಕ್ಕೆ ಅಲ್ವರ. ಆಮೇಲೆ ವಸ್ತ್ರ ಇಲ್ದಿರೋನಾಗಿದ್ದಂದ್ರೆ ಎಷ್ಟೋ ಜನ ಕ್ರಿಸ್ತನ ರಾಜ್ಯದಲ್ಲಿ ಎಲ್ಲರೂ ಪುನರುತ್ಥಾನ ಬರ್ಬೇಕ್ರೆ ಯೇಸು ಕ್ರಿಸ್ತನ ಅಂಗೀಕಾರ ಮಾಡಿದ್ರೆಲ್ಲ ಇರ್ತಾರೆ. ಅವ್ರಿಗೆ ಹೋಗಿ ಏನು ಮಾಡ್ಬೇಕು, ಸುವಾರ್ತನ ಸಾರಿ ಅವ್ರಿಗೆ ಕ್ರಿಸ್ತನ ವಸ್ತ್ರ ಏನು ಮಾಡೋಕೆ ಅವ್ರಿಗೆ ಕೊಡಬೇಕು ಅದರ. ಆಮೇಲೆ ನಾನು ಸೆರೆ ಮೇಲೆ ಇದ್ದೆ ಅಂತಾನೆ ಏನ್ರಿ, ಇಲ್ಲ ಮರಣದ ಸೆರೆ ಮೇಲೆ ಇರ್ತಾರೆ, ಅವ್ರಿಗಾಗಿ ಪ್ರಾರ್ಥನೆ ಮಾಡಿ ಅವ್ರ ಪುನರುತ್ಥಾನ ಬರಲಿ ಅಂತ ದೇವತೆ ಮನೆ ಕೇಳ್ಕೊಬೇಕು. ಇದೇ ಕುರಿಗಳು ಮಾಡೋಂಥ ಒಂದು ಕೆಲಸ. ಅದೇ ಆಡು, ಅಯ್ಯ ನಾನೇಕೆ ಅವ್ರಿಗೆ ಪ್ರಾರ್ಥನೆ ಮಾಡಲಿ, ಅವ್ನು ಸರಿ ಇಲ್ಲ, ಅವ್ನು ದೂರ ಇರಲಿ, ಅವ್ನು ಬರ್ದೇ ಇರಲಿ ಅನ್ವರ. ಈ ಥರ ಒಂದು ಕ್ಯಾರೆಕ್ಟರ್ ಕ್ರಿಸ್ತನ್ ರಾಜ್ಯದಲ್ಲಿ ಸತ್ಯ ಕೊಡ್ತಾ ಕೊಡ್ತಾ ಕ್ರಿಯೆಯಲ್ಲಿ ಗುಣಗಳು ನೋಡಿಸ್ಬೇಕು. ಯಾರು ನೋಡಿಸಲ್ವೋ ಅವರಲ್ಲಿ ಎರಡು ಗುಂಪು ಸಪ್ರೇಟ್ ಮಾಡ್ತಾರೆ. ಕುರಿಗಳಿರೋರೆಲ್ಲ ಒಂದು ಕಡೆಗೆ ಬರ್ತಾರೆ, ಏನ್ರಿ ಈ ಆಡುಗಳ್ತಾರಲ್ಲ ಒಂದು ಕಡೆಗೆ ಹೋಗ್ತಾರೆ. ಅದೇನು ಅಂತ, ಎರಡು ಗುಂಪನ್ನ ಅವ್ರಿಗೇ ಗೊತ್ತಿಲ್ದಿರಿ ಸಪ್ರೇಷನ್ ಮಾಡಿ ತೀರ್ಪು ಕೊಡ್ತಾರೆ. ಏನು ತೀರ್ಪು ಕೊಡ್ತಾರೆ ಓದಿ, Matthew 25:34 ಏನು ತೀರ್ಪು ಕುರಿಗಳಿಗೆ, ಏನು ತೀರ್ಪು, ಪರಲೋಕನ ನರಕನ ಓದಿ.
ಆಗ ಅರಸನು ತನ್ನ ಬಲಗಡೆಯಲ್ಲಿರುವವರಿಗೆ ನನ್ನ ತಂದೆ ಆಶೀರ್ವಾದ ಹೊಂದಿದವರೇ ಬನ್ನಿರಿ, ಲೋಕಾದಿಯಿಂದ ನಿಮಗೋಸ್ಕರ ಸಿದ್ಧ ಮಾಡಿದ ರಾಜ್ಯವನ್ನು ಸ್ವಾಸ್ಥ್ಯವಾಗಿ ತೆಗೆದುಕೊಳ್ಳಿರಿ.
ನೋಡ್ರ ಏನ್ರಿ, ಬಾಲಗಡೆ ಇರೋರಿಗೆ ಹೇಳ್ತಾರೆ ದೇವರ ಆಶೀರ್ವಾದ ಹೊಂದಿರೋರು ಬನ್ನಿರಿ, ಲೋಕಾದಿಯಿಂದ ಸಿದ್ಧ ಮಾಡಿದಂತ ರಾಜ್ಯವನ್ನು ನೀವು ನೋಡಿ, ಸಿದ್ಧ ಸ್ವಾಧೀನ ಮಾಡ್ಕೊಳ್ಳಿ. ಲೋಕಾದಿಯಿಂದ ರಾಜ್ಯವನ್ನು ದೇವರು ಯಾರು ಸಿದ್ಧ ಮಾಡಿರೋದು, ನಿಮ್ಮಂತವ್ರಿಗೆ ಸಿದ್ಧ ಮಾಡಿರೋದು. ಈ ರಾಜ್ಯವನ್ನು ಆದಮ್ಗೆ ರಾಜ್ಯ ಕೊಟ್ಟರಲ್ಲ, ಏನು ಭೂಲೋಕ ದೊರೆತನ ಮಾಡೋಕ್ಕೆ ಇಂಥವ್ರಿಗೆ ಕೊಟ್ಟಿರೋದು. ಇದನ್ನ ನೀವೇನು ಮಾಡಿ, ಇಲ್ಲಿ ಬಂದ್ಬಿಟ್ಟು ಹೊಂದಿಕೊಳ್ಳಿರಿ. ಸ್ವತಂತ್ರವಾಗಿ ಹೊಂದ್ಕೊಳ್ಳಿ, ನೀವು ರಾಜ್ಯವನ್ನು ಆಳಿರಿ ಅಂತ ಏನ್ ಮಾಡ್ತಾರೆ, ಕೊಡ್ತಾರೆ ಅಂತ ಪರ್ಲೋಕ ಕೊಂಡಿದ್ದೆ ಅಂತ ಹೇಳಿದಾರ? ಯೇಸುಕ್ರಿಸ್ತ ಸೇಮ್ ಪ್ರೇ ಹೇಳ್ಕೊಟ್ರು, ನಿನ್ನ ರಾಜ್ಯವೋ ಬರುವುದಾಗಿ, ನಿನ್ನ ಚಿತ್ತ ಪರ್ಲೋಕದಲ್ಲಿ ಕನ್ನಡಲ್ಲಿ ಭೂಲೋಕದಲ್ಲಿ ಇರಲಿ. ಹಂಗೆ ದೇವ ರಾಜ್ಯ ಎಲ್ಲಿ ಬರಬೇಕು? ಭೂಲೋಕದಲ್ಲಿ ಬರ್ಬೇಕ್ರಿ. ಅಲ್ಲ, ಆ ರಾಜ್ಯದಲ್ಲೇ ಜನಗಳಿಗೆ ರಾಜ್ಯವನ್ನೇ ಕೊಡ್ತಾರಂತೆ, ಒಂದು ಕುಳ್ಳಿರಿ ಅಂತ. ಹಂಗಾರೆ ಎಲ್ಲ ಪರಲೋಕಕ್ಕೆ ಯಾರು ಹೋಗಲ್ಲ, ಎಲ್ಲ ಭೂಲೋಕದಲ್ಲಿ ಇರ್ತಾರೆ. ನೆಕ್ಸ್ಟ್ ಏನಾಗ್ತಾರೆ, ಯಾರೋ ಈ ಆಡುಗಳ ತರ ಇದ್ರು ಅವ್ರಿಗೆ ಏನ್ ಮಾಡ್ತಾರಂತೆ ಓದಿ, ಮ್ಯಾಥ್ಯೂ 25:41 ಬದಲು. ಅನಿಲ್ ಬ್ರದರ್ ಸ್ವಲ್ಪ ನೆಟ್ವರ್ಕ್ ಇಲ್ಲ ನಿಮ್ದು, ಕಟ್ ಆಗ್ತಾ ಇದೆ ಸ್ವಲ್ಪ ನೆಟ್ವರ್ಕ್.
ಕೆಳಗಡೆಯಲ್ಲಿರುವವರಿಗೆ ಶಾಪಗ್ರಸ್ತ ಶಿಕ್ಷಾಚನಿಗೂ ಅವನ ದೂತರಿಗೂ ಸಿದ್ಧ. ಆಮೇಲೆ ಶಾಪಗ್ರಸ್ತರೇ, ನನ್ನ ಬಿಟ್ಟು ಪಿಶಾಚನಿಗೂ ಅವನ ದೂತರಿಗೂ ಸಿದ್ಧ ಮಾಡಿರುವ ನಿತ್ಯ ಬೆಂಕಿಯೊಳಕ್ಕೆ ಹೋಗಿರಿ.
ನೋಡ್ರ ಶಾಪಗ್ರಸ್ತರೆ, ನಿತ್ಯ ಬೆಂಕಿಗೆ ಹೋಗಿರಿ. ಯಾವ ನಿತ್ಯ ಬೆಂಕಿ ಅಂತ ತಿಳ್ಕೊಂಡ್ಬಿಡ್ತಲ್ಲ, ನರ್ಕ ಅಂತ ತಿಳ್ಕೊಂಡ್ಬಿಡ್ತಾರೆ. ಸ್ವಲ್ಪ ತಾಳ್ಮೆ ನಿವಾಸ ಮಾಡಬೇಕು. ಯಾವ ನಿತ್ಯ ಬೆಂಕಿಗೆ ಹೋಗಿ ಅಂತಂದ್ರೆ, ಪಿಶಾಚನಿಗೂ ಅವನಿಗೆ ದೂತರು ಮಾಡಿದ್ರೆ ನಿತ್ಯ ಬೆಂಕಿಗೆ ಹೋಗಿರಿ ಅಂತ ಹೇಳ್ತಾರೆ. ಇವಾಗ ಇದು ಯಾವ್ದಿದು ಓದನ, ಪ್ರಕಟಣೆ 20:14 ಓದಿ. ಇದ ಅರ್ಥ ಏನೋ ಕಳೆದ ವಾರ ನೋಡಿದಿರಿ, ಇನ್ನೊಂದು ಸತಿ ಓದ್ಬಿಡೋಣ. ಹಾ, ಪ್ರಕಟಣೆ 20:14.
ಆಮೇಲೆ ಮೃತ್ಯುವು ಪಾತಾಳವು ಬೆಂಕಿಯ ಕೆರೆಗೆ ದೊಬ್ಬಲ್ಪಟ್ಟವು. ಆ ಬೆಂಕಿಯ ಕೆರೆಯೇ ಎರಡನೇ
ಎರಡನೇ ಮರಣ
ಮರಣವು.
ನೋಡ್ರ, ಬೆಂಕಿ ಕೆರೆ ಏನ್ರಿ ಎರಡನೇ ಮರಣ ಅಂತ. ಅದಕ್ಕೆ ಪಿಶಾಚನು ಮತ್ತೆ ಅವ್ರ ದೂತರುಗಳನ್ನ ಎಲ್ಲಿಗೆ ಹಾಕಿದ್ದಾರೆ, ಬೆಂಕಿ ಕೆರೆಗೆ ಹಾಕಿದ್ದಾರೆ. ಎಲ್ಲಿ ಕೊಟ್ಟಿದ್ದಾರೆ ನೋಡ್ರಿ, ಪ್ರಕಟಣೆ ಅದರಲ್ಲಿ 10ನೇ ವಾಕ್ಯ ಓದಿ ಬುದರ್, ಪ್ರಕಟಣೆ 20:10 ಬುದರ್. ಬ್ರದರ್ ನಿಮ್ ವಾಯ್ಸ್ ಕೇಳಿಸ್ತಾ ಇಲ್ಲ ಅನಿಲ್ ಬ್ರದರ್, ನೆಟ್ವರ್ಕ್ ಇರೋ ಜಾಗ ಬನ್ನಿ ದಯವಿಟ್ಟು.
ಇದಲ್ಲದೆ ಅವರನ್ನು ಮರುಗೊಳಿಸಿದ ಸೈತಾನನು ಬೆಂಕಿ ಗಂಧಕಗಳು ಉರಿಯುವ ಕೆರೆಯಲ್ಲಿ ದೊಬ್ಬಲ್ಪಟ್ಟನು.
ನೋಡ್ರ,
ಅಲ್ಲಿ
ಬೆಂಕಿ ಗಂಧಕಗಳು ಊರಿಂದ ಕೆರೆಗೆ ದಬಲ್ ಪಟ್ರಂತೆ ಪಿಶಾಚನ. ಹಂಗ್ರೆ ಏನರ್ಥ, 14ನೇ ವಾಕ್ಯದಲ್ಲಿ ಅದರ ಅರ್ಥ ಸೂಪರ್ ಆಗಿ ಕೊಟ್ಟಿದೆ, ಇದೇ ಎರಡನೇ ಮರಣ ಅಂತ. ಹಂಗಾರೆ ಯಾರೆಲ್ಲ ಸೈತಾನ ಗುಣಗಳು ನೋಡಿಸ್ತಾರೋ ಅದನ್ನ ಏನ್ ಮಾಡ್ತಾರೆ ಇವರು, ಎರಡನೇ ಮರಣಕ್ಕಾಗಿ ಏನ್ ಮಾಡ್ತಾರೆ, ನಾಶ ಮಾಡ್ತಾರೆ ಅಲ್ವರ. ಸರಿ, ಹಂಗಂದ್ರೆ ಪ್ರಕಟಣೆ 20ನೇದಲ್ಲಿ ಪುಸ್ತಕಗಳು ತೆರೀತು, ಅವ್ರನ್ನ ದೊಡ್ಡವರು ಚಿಕ್ಕವ್ರಿಗೆ ಎಲ್ಲಾರನ್ನೂ ಆ ಪುಸ್ತಕಗಳ ಪ್ರಕಾರ ನ್ಯಾಯ ತೀರ್ಪು ಮಾಡ್ತು ಅಂತ ಹೇಳ್ತಾರಲ್ಲ ಬ್ರದರ್, ಅದ ಅರ್ಥ ಏನು ಅಂತ ಎಲ್ಲರಿಗೂ ಒಂದು ಪ್ರಶ್ನೆ ಇರ್ತಾರೆ. ಇವಾಗ ಆ ವಾಕ್ಯ ಏನ್ ಮಾಡೋಣ, ಸ್ವಲ್ಪ ಬಿಡಿಸಿ ಓದೋಣ. ಓದಿ, ಪ್ರಕಟಣೆ 20ನೇ ಅಧ್ಯಾಯದಲ್ಲಿ 12ನೇ ವಾಕ್ಯ ಬ್ರದರ್. ಹಾ, ಅನಿಲ್ ಬ್ರದರ್, ಅನಿಲ್ ಬ್ರದರ್ ಸ್ವಲ್ಪ.
ದೊಡ್ಡವರು ಸಿಂಹಾಸನದ ಮುಂದೆ ನಿಂತಿರುವುದನ್ನು ಕಂಡೆನು. ಆಗ ಪಟ್ಟವು ಅಲ್ಲದೆ
ಅನಿಲ್ ಬ್ರದರ್
ಇದಲ್ಲದೆ
ಒಂದ್ ನಿಮಿಷ
ಆಪಾಶ
ಒಂದ್ ನಿಮಿಷ ಒಂದ್ ನಿಮಿಷ ಅನಿಲ್ ಬ್ರದರ್, ನಿಮ್ ವಾಯ್ಸ್ ತುಂಬಾ ಕಟ್ ಆಗ್ತದೆ, ನೆಟ್ವರ್ಕ್ ಇರೋ ಜಾಗ ಬನ್ನಿ, ಇಲ್ಲಾರೆ ಬೇರೆ ಯಾರಾದ್ರೂ ದಯವಿಟ್ಟು ಓದಿ. ರೆವಲೇಷನ್ ಚಾಪ್ಟರ್ 20:12 ಓದ್ತಾರೆ ಯಾರಾದ್ರೂ?
ಇದಲ್ಲದೆ ಸತ್ತವರಾದ ದೊಡ್ಡವರು ಚಿಕ್ಕವರು ಸಿಂಹಾಸನ ಮುಂದೆ ನಿಂತಿರುವುದನ್ನು ಕಂಡೆನು. ಆಗ ಪುಸ್ತಕಗಳು ತೆರೆಯಲ್ಪಟ್ಟವು. ಹಂಗೆ ಕಂಟಿನ್ಯೂ ಓದಂದ್ರೆ
ಕಂಟಿನ್ಯೂ ಮಾಡಿ.
ಮತ್ತು ಜೀವಬಾಧರ ಪಟ್ಟಿ ಎಂಬ ಇನ್ನೊಂದು ಪುಸ್ತಕವು ತೆರೆಯಲ್ಪಟ್ಟಿತು. ಆ ಪುಸ್ತಕಗಳಲ್ಲಿ ಬರೆದಿದ್ದ ಸಂಗತಿಗಳ ಅವರವರ ಕೃತ್ಯಗಳ ಪ್ರಕಾರ ಸತ್ತವರಿಗೆ ನ್ಯಾಯ ತೀರ್ಪಾಯಿತು.
ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ಬ್ರದರ್. ಸರಿ ಅಲ್ವರ, ಸದ್ಯ ನೋಡ್ಬೇಕಾದ್ರೆ,
ಸಮುದ್ರವು
ಇಲ್ಲ ಥ್ಯಾಂಕ್ ಯು ಬ್ರದರ್, ಸದ್ಯ ನೋಡ್ಬೇಕಾದ್ರೆ ಕರ್ತನ ಪ್ರೀತಿ ಅನುಸರಣೆ ಏನು ಹೇಳ್ತಾರೆ ಅಂತಂದ್ರೆ, ಏನ್ರಿ ಇದಲ್ಲದೆ ಸತ್ತವರಾದ ಚಿಕ್ಕವರು ದೊಡ್ಡವರು ಏನ್ ಮಾಡಂತೆ, ಅವರ ಸಿಂಹಾಸನ ಮುಂದೆ.
ಮೃತ್ಯುವು ಪಾತಾಳವು ತಮ್ಮ ವಶದಲ್ಲಿದ್ದ ಸತ್ತವರನ್ನು ಒಪ್ಪಿಸಿದವು.
ಓಕೆ, ಥ್ಯಾಂಕ್ ಯು ಬ್ರದರ್. ಒಂದೊಂದೇ ವಾಕ್ಯ ನೋಡ್ಕೊಳೋಣ ಬ್ರದರ್. ಪ್ರಕಟಣೆ 20:12 ಇದಲ್ಲದೆ ಸತ್ತವರು, ಸತ್ತವರಾದ ಚಿಕ್ಕವರು ದೊಡ್ಡವರು ದೇವರ ಮುಂದೆ ಏನ್ರಿ ನಿಂತಿರುವುದನ್ನು ನಾನು ಕಂಡೆನು. ಆಮೇಲೆ ಏನ್ರಿ ಪುಸ್ತಕಗಳು ತೆರೆಯಲ್ಪಟ್ಟವು, ಜೀವ ಬಾಧ್ಯರ ಪಟ್ಟಿ ಎಂಬಂತ ಒಂದು ಪುಸ್ತಕ ತೆರೆಯಲ್ಪಟ್ಟಿತು. ಆ ಪುಸ್ತಕಗಳಲ್ಲಿ ಬರೆದಿರುವ ಕಾರ್ಯಗಳ ಕೃತಿಗಳ ಪ್ರಕಾರ ಅವರವರಿಗೆ ತೀರ್ಪಾಯಿತು ಅಂತ ನಾವು ನೋಡ್ತೀರಿ. ಸರಿ, ಇಲ್ಲಿ ಎಷ್ಟು ಬುಕ್ಗಳ ಬಗ್ಗೆ ಮಾತಾಡ್ತಾರೆ ಅಂದರೆ ಎರಡು ಬುಕ್ಗಳ ಬಗ್ಗೆ ಮಾತಾಡ್ತಾರೆ, ಒಂದು ಪುಸ್ತಕ ಇನ್ನೊಂದು ಪುಸ್ತಕಗಳು ಅಲ್ವರಾ. ಇವಾಗ ತೀರ್ಪು ಯಾವ್ದ್ರ ಪ್ರಕಾರ ಮಾಡಿದ್ರು? ಎಲ್ಲರೂ ಏನು ತಿಳ್ಕೊಂಡ್ಬಿಡ್ತಾರೆ, ಯೇಸು ಕ್ರಿಸ್ತ ಬರ್ತಾರೆ, ಜೀವ ಬದರಿ ಪಟ್ಟಿ ತೆಗೆದ್ಬಿಡ್ತಾರೆ ಅಂತ ಪ್ರಕಾರ ತೀರ್ಪು ಮಾಡ್ಬಿಟ್ರು ಅಂತ.
ಅವರವರ ನಡತೆಗಳ.
ಆಮೇಲೆ ಇನ್ನೊಂದು ಏನ್ ಹೇಳ್ತಾರೆ, ತೀರ್ಪು ಮಾಡ್ಬೇಕಾದ್ರೆ ಯಾವ್ದ್ರ ಪ್ರಕಾರ ತೀರ್ಪು ಮಾಡ್ತಾರಂತೆ? ಇನ್ನೊಂದ್ಸತಿ ಓದಿ ಬದರ ವಾಕ್ಯನ. ಹಾ, ಸ್ವಲ್ಪ ನಿಮ್ ನೆಟ್ವರ್ಕ್ ಜಾಗ ಬರಬೇಕು ಅನಿಲ್ ಬದರ್, ತುಂಬಾ ಡಿಸ್ಟರ್ಬೆನ್ಸ್ ಇದೆ.
ಸರ್, ಡಾಟಾ ಖಾಲಿಯಾಗಿದೆ ಸರ್.
ಓ, ಅದಕ್ಕೆ ಪ್ರಾಬ್ಲಮ್. ಇರಿ ಇರಿ, ಹಂಗಾರೆ ಬೇರೆ ಯಾರೋ ಓದ್ಲಿ. ಬೇರೆ ಯಾರೋ ಓದ್ತೀರಾ? ಮೋಹನ್ ಬದರ್, ಮೋಹನ್ ಬದರ್ ಬೇರೆ ಯಾರೋ ಬ್ರದರ್ಸ್ಗಳು ಓದ್ತೀರಾ? ಬಸವರಾಜ್ ಬದರ್.
ಆಗ ಪುಸ್ತಕಗಳು ತೆರೆಯಲ್ಪಟ್ಟವು ಮತ್ತು ಜೀವಬಾಧರ ಪಟ್ಟಿ ಎಂಬ ಇನ್ನೊಂದು ಪುಸ್ತಕವು ತೆರೆಯಲ್ಪಟ್ಟಿತು. ಆ ಪುಸ್ತಕಗಳಲ್ಲಿ ಬರೆದಿರುವ ಸಂಗತಿಗಳ ಆಧಾರದಿಂದ ಅವರವರ ಕೃತ್ಯಗಳ ಪ್ರಕಾರ ಸತ್ತವರಿಗೆ ನ್ಯಾಯ ತೀರ್ಪವಾಯಿತು.
ಪುಸ್ತಕಗಳ ಪ್ರಕಾರ ನ್ಯಾಯ ತೀರ್ಪು ಆಯ್ತು ಅಂತ ಕೊಟ್ಟಿದೆ ಹೊರತು ಜೀವ ಭದ್ರ ಪಟ್ಟಿ ಪ್ರಕಾರ ಅಲ್ಲ. ಅಂದ್ರೆ ಏನಿದು, ಇದ್ಯಾರು ಇದು ಬಿಳಿಯ ಸಿಂಹಾಸನ ಅಂದ್ರೆ? ಬಿಳಿ ಅಂತಂದ್ರೆ ಪ್ರಕಟಣೆ ಪುಸ್ತಕ ನಮ್ಗೆ ಚೆನ್ನಾಗಿ ಗೊತ್ತು, ಇದು ಫುಲ್ ಸಿಂಹಾಲಿಕ್ ಆಗ್ಬಿಡ್ತಿರೋದು. ಬಿಳಿಯ ಸಿಂಹಾಸನ ಏನೋ, ನೀತಿ ಅನುಸರ್ವಾಗ ಅಂತ ನ್ಯಾಯ ತೀರ್ಪು ಅಂತ ಅರ್ಥ. ಅದರ ದೊಡ್ಡವರು ಚಿಕ್ಕವರು ದೊಡ್ಡವರು ಯಾರು, ಇವಾಗ ಯಾರು ಮದ್ವೆಗೆ ದೊಡ್ಡ ವ್ಯಕ್ತಿ ಬಂದವ್ರಿಗೆ ಏನು ಹೇಳ್ತೀರಿ, ಅಯ್ಯೋ ದೊಡ್ಡ ವ್ಯಕ್ತಿ ಬರ್ತಾವ್ರೆ, ದೊಡ್ಡ ವ್ಯಕ್ತಿ ನೇಮಿ ನೀವು ಎತ್ತರವಾಗಿ ಬರುವಂತನ? ಇಲ್ಲ, ಸೊಸೈಟಿಯಲ್ಲಿ ಸಮಾಜದಲ್ಲಿ ತುಂಬ ದೊಡ್ಡವರಾಗಿ ಬದುಕಿರೋರು, ತುಂಬ ಚಿಕ್ಕವನಪ್ಪ ಅಂತ ಏನರ್ಥ, ತುಂಬ ಅವನೇನು ಬಡಪಾಯಿ ಏನು ಇಲ್ಲ, ತುಂಬ ಸಮಾಜದಲ್ಲಿ ತುಂಬ ಚಿಕ್ಕ ಮನುಷ್ಯ ಅಂತ. ಇದೇ ದೊಡ್ಡವರು ಚಿಕ್ಕವರು ಅಂತ ಅರ್ಥ. ಅದರ ಲೋಕದಲ್ಲಿ ದೊಡ್ಡವರು ಇದ್ದಾರೆ, ದೊಡ್ಡದು ಗಣನೀಯ ವ್ಯಕ್ತಿಗಳಿದ್ದಾರೆ, ಆಮೇಲೆ ಗಣನೆ ಇಲ್ದಿರಂತ ವ್ಯಕ್ತಿಗಳಿದ್ದಾರೆ. ದೊಡ್ಡವ್ರು ಚಿಕ್ಕವ್ರು ಎಲ್ಲರಿಗೂ ಏನಾಗ್ತದೆ, ತೀರ್ಪು ಎಲ್ಲರೂ ದೇವ್ರ ಮುಂದೆ ನಿಂತ್ಕೊಬೇಕು. ಸರಿ, ಪುಸ್ತಕಗಳು ತೆರೆದು ಒಂದು ಏನಾಗ್ತಾ ಇದು, ಆಮೇಲೆ ಜೀವಭದ್ರ ಪಟ್ಟಿ ತೆರೀತಂತೆ. ಇವು ಏನು ಎರಡು ಎರಡು ಹೇಳ್ತಾರೆ, ಎರಡು ಒಂದೇ ಅಲ್ಲ, ಎರಡು ಬೇರೆ ಬೇರೆ ಅಲ್ವರ. ಹಂಗೆ ಈ ಪುಸ್ತಕಗಳು ಏನು, ಈ ಪುಸ್ತಕಗಳು ಅಂದರೆ ಬೈಬಲಲ್ಲಿ ಎಷ್ಟು ಪುಸ್ತಕಗಳಿದೆ?
66 ಪುಸ್ತಕಗಳು.
ಹಾಂ, ಈ
66.
ಎಸ್ ಇಷ್ಟ ಕರೆಕ್ಟ್. ಈ 66 ಪುಸ್ತಕ ಕೂಡ ಬೈಬಲಲ್ಲಿ ಮುಚ್ಚಲ್ಪಟ್ಟಿದೆ. ಇದನ್ನ ಕ್ರಿಸ್ತನ್ ರಾಜ್ಯದಲ್ಲಿ ತೆರೀತಾರೆ. ಅದರ ಬೈಬಲ್ ಏನಾಗಿದೆ, ಸೀಲ್ಡ್ ಬುಕ್. ಓದಿ ಯೆಶಾಯ 29:11 ಓದಿ. ಯೆಶಾಯ 29:11,
ದೈವ ದರ್ಶನವೆಲ್ಲ ಮುದ್ರೆ ಹಾಕಿದ ಶಾಸ್ತ್ರದ ಮಾತಿನ ಹಾಗಿದೆ.
ನೋಡ್ರ ಹೆಂಗಿದೆ ಅಂತೆ ಬೈಬಲ್, ಮುದ್ರೆ ಹಾಕಲ್ಪಟ್ಟಂತ ಪುಸ್ತಕ ಅಂತಾರೆ. ಯಾರು ಅರ್ಥ ಮಾಡ್ಕೊಳಲ್ಲ, ಇದನ್ನೇ ತೆಗಿತಾರೆ ಕ್ರಿಸ್ತನ್ ರಾಜ್ಯದಲ್ಲಿ. ಬೈಬಲ್ ಎಲ್ಲರೂ ಅರ್ಥ ಮಾಡ್ಕೋಬೇಕು, ಸೇತಾನ ಕಟ್ಟಾಕಿರುತ್ತಾರೆ. ಬೈಬಲ್ ಕ್ಲೀನ್ ಆಗಿ ಎಲ್ಲರೂ ಅರ್ಥ ಆಗಿರ್ತಾರೆ, ಬಿಟ್ಬಿಡ್ತಾರೆ ನೋಡಿದ್ದೀನಿ ಅಲ್ವರ. ಇದೇ ಪುಸ್ತಕಗಳನ್ನ ತೆರೆಯೋದು. ಆಮೇಲೆ ಇನ್ನೊಂದು ಜೀವ ಭದ್ರ ಪಟ್ಟಿ ತೆರೀತಂತೆ. ಇದೇನು ಜೀವ ಭದ್ರ ಪಟ್ಟಿ? ಏನು ಜೀವ ಭದ್ರ ಪಟ್ಟಿ? ಮೋಸಸ್ ಹೇಳ್ತಾರಲ್ಲ, ದೇವರೇ ನಂಗೆ ಈ ಥರ ಹಿಂಸೆ ಕೊಡೋಕೆ ಜೀವ ಭದ್ರ ಪಟ್ಟಿ ನನ್ನ ಹೆಸರು ಮಾಡೋ, ತೆಗೆದ್ಬಿಡು. ಕರೆಕ್ಟಾ? ಸರಿ, ಏನು ಜೀವ ಭದ್ರ ಪಟ್ಟಿ ಅಂದರೆ? ಎಲ್ಲ ತಿಳ್ಕೊಬಿಟ್ಟಾರೆ, ದೇವ್ರನ್ನ ಬುಕ್ ಇಟ್ಕೊಳೋರಪ್ಪ, ಎಲ್ಲರ ಹೆಸರು ಬರೆದಿಟ್ಕೊಳೋರಿ ಅಂತ. ಸರಿ, ಇವಾಗ ನೀವೆಲ್ಲ ಬುಕ್ ಇಟ್ಕೊಂಡಿದ್ದೀರಾ ಇಲ್ವಾ, ನೋಟ್ಸ್ ಬರ್ಕೊಂತ ಇದ್ದೀರಾ ಇಲ್ವಾ? ಯಾರು ಬರ್ಕೊಂತ ಇಲ್ಲ,
ಬ್ರದರ್?
ಗುಡ್, ಬರ್ಕೊಂತ ಇದ್ದೀರಾ. ಯಾಕೆ ಅಂತಂದ್ರೆ ನಮ್ಮ ಮೆಮೊರಿ ಪವರ್ ಕಮ್ಮಿ, ನಮ್ಮ ಜ್ಞಾಪಕಶಕ್ತಿ ಕಮ್ಮಿ, ಅದಕ್ಕೆ ನಾವು ಬುಕ್ ಮೇಂಟೈನ್ ಮಾಡ್ತೀವಿ. ಇವಾಗ ದೇವ್ರಿಗೆ ಜ್ಞಾಪಕಶಕ್ತಿ ಇಲ್ವಾ, ಅವ್ರಿಗೇನು ಬುಕ್ ಮೇಂಟೈನ್ ಮಾಡಬೇಕು? ಹಂಗಂದ್ರೆ ಬುಕ್ ಅಂದ್ರೆ ಅವ್ರಿಗೆ ಯಾವುದಪ್ಪ ಅಂದ್ರೆ ಅವ್ರ ಮೈಂಡೇ ಅವ್ರಿಗೆ ಬುಕ್ಕು, ಅವ್ರ ಜ್ಞಾಪಕಶಕ್ತಿನೇ ಅವ್ರ ಬುಕ್ಕು. ಮೋಸಸ್ ಅದೇ ಕೇಳ್ತಾರೆ, ನನಗೆ ಈ ಥರ ಶೋಧನೆ ಕೊಡಂಗಿದ್ರೆ ನಿನ್ನ ಪುಸ್ತಕದಿಂದ ನನ್ನ ಹೆಸರು ಏನು ಮಾಡೋ, ತೆಗೆದ್ಬಿಡು, ನಿನ್ನ ಮನಸ್ಸಿಂದ ನನ್ನ ಹೆಸರು ತೆಗೆದ್ಬಿಡು ಅಂತ ಅರ್ಥ. ಹಂಗೆ ಜೀವ ಭದ್ರ ಪಟ್ಟಿ ಅಂತಂದರೆ ದೇವ್ರ ಮೈಂಡ್ ನೋಡಿ, ಬೈಬಲಲ್ಲಿ ಇದೆ. ಮಲಾಖಿ 3:16 ಓದಿ. ಮಲಾಖಿ 3:16, ಮಲಾಖಿ 3:16 ಓದಿ.
ಇಂಥ ಮಾತುಗಳನ್ನು ಕೇಳಿ ಯಹೋವನ ಭಕ್ತರು ಒಬ್ಬರಿಗೊಬ್ಬರು ಮಾತಾಡಿಕೊಳ್ಳಲು ಯಹೋವನು ಕಿವಿಗೊಟ್ಟು ಆಲಿಸಿ ಭಯಭಕ್ತಿಯಿಂದ ತನ್ನ ನಾಮಸ್ಮರಣೆ ಮಾಡುವವರ ಹೆಸರುಗಳನ್ನು ತನ್ನ ಮುಂದೆ ಜ್ಞಾಪಕದ ಪುಸ್ತಕದಲ್ಲಿ ಬರೆಯಿಸಿದನು.
ಜ್ಞಾಪಕದ ಪುಸ್ತಕದಲ್ಲಿ ಬರೆಸಿದ್ರಂತೆ. ನೋಡೋಣ, ಜ್ಞಾಪಕದ ಪುಸ್ತಕ ಐತೆ, ಗಾಡ್ಸ್ ಗಾಡ್ಸ್ ಮೈಂಡ್. ಇದರಲ್ಲೇ ಯಾರು ಬದುಕಬೇಕು ಯಾರು ಇರಬೇಕು ಅಂತ ಡಿಸೈಡ್ ಮಾಡೋ ದೇವರು, ಇದನ್ನೇ ತೆರೀತಾರೆ. ತೀರ್ಪಾಗಿದೆ ಅದ್ರ ಪ್ರಕಾರ, ಈ ಜೀವ ಭದ್ರ ಪಟ್ಟಿ ಪ್ರಕಾರ ಅಲ್ಲ, ಪುಸ್ತಕಗಳ ಪ್ರಕಾರ. ಅಂದರೆ ಪುಸ್ತಕ ಅಂದ್ರೆ ಯಾವುದು? ಬೈಬಲ್. ಈ ಪುಸ್ತಕಗಳಲ್ಲಿ ಇರುವಂತ ಇನ್ಫಾರ್ಮೇಶನ್ ಬೇಸಿಸ್ ಮೇಲೆ ಅವ್ರವ್ರ ಕೃತ್ಯಗಳು ತಕ್ಕಂತೆ ಅಂತಂದ್ರೆ ಕ್ರಿಸ್ತನ ಸತ್ಯ ಕೊಟ್ಟಿದ ಮೇಲೆ ನೋಡಪ್ಪ ಇದ್ರ ಪ್ರಕಾರ ಬಾಳ್ಬೇಕು. ಹೇಗೆ ಬಾಳ್ತೀರ ನೋಡಿಸಿ ಅಂತ ಹೇಳ್ತಾರೆ. ಯಾರೆಲ್ಲ ಸತ್ಯವತಿಗೆ ವಿಧೇಯರಾಗಿ ಬದುಕ್ತಾರ ಅವ್ರಿಗೆ ಏನ್ರಿ ತೀರ್ಪು? ಏನ್ರಿ? ನಿತ್ಯ ಜೀವ ಅಥವಾ ನಿತ್ಯ ಮರಣ, ಇದೇ ಕ್ರಿಸ್ತನ ತೀರ್ಪು. ಸರಿ, ಹಂಗಾರೆ ಬ್ರದರ್, ಲೋಕದಲ್ಲಿ ಇವತ್ತು ಕೆಟ್ಟದ್ದು ಮಾಡ್ತಾರೆ, ಮೋಸ ಮಾಡ್ತಾರೆ, ಅನ್ಯಾಯ ಮಾಡ್ತಾರೆ, ದರೋಡೆ ಮಾಡ್ತಾರೆ, ವಂಚನೆ ಮಾಡ್ತಾರೆ, ಅದರ ಎಷ್ಟೋ ಜನಗಳನ್ನ ಸಾಯಿಸ್ತಾರೆ, ಅದರ ಕ್ರೂರ ಕೃತ್ಯಗಳು ಮಾಡ್ತಾರೆ, ಇವರಿಗೆಲ್ಲ ತೀರ್ಪೇ ಇಲ್ವಾ ಅಂದರೆ ತೀರ್ಪಿದೆ. ಏನು ಗೊತ್ತಾ, ದೇವದೃಷ್ಟಿಯಲ್ಲಿ ಇವೆಲ್ಲದಕ್ಕೂ ತೀರ್ಪು. ರೋಮಾಪುರದಲ್ಲಿ 1:32 ಓದಿ. ರೋಮಾಪುರದಲ್ಲಿ 1:24-32 ಲೋಕದಲ್ಲಿರುವಂಥ ಎಲ್ಲ ಪನಿಷ್ಮೆಂಟ್ ಬಗ್ಗೆ ಹೇಳ್ತಾರೆ, ಎಲ್ಲ ತಪ್ಪುಗಳು ಪಾಪಗಳ ಬಗ್ಗೆ ಹೇಳ್ತಾರೆ. ಹೇಳ್ಬಿಟ್ಟು ಇದರ ಶಿಕ್ಷೆ ಕೂಡ ಅಲ್ಲೇ ಹೇಳ್ತಾರೆ. 32ನೇ ವಾಕ್ಯ ಓದಿ ದಯವಿಟ್ಟು ಕೊನೆಗೆ. 32ನೇ ವಾಕ್ಯ,
ಇಂಥವುಗಳನ್ನು ನಡೆಸುವವರು ಮರಣಕ್ಕೆ ಪಾತ್ರರಾಗಿದ್ದಾರೆಂಬ ದೇವವಿಧಿಯು ಅವರಿಗೆ ತಿಳಿದಿದ್ದರೂ ಅವರು ತಾವೇ ಅವುಗಳನ್ನು ಮಾಡುವುದಲ್ಲದೆ ಮಾಡುವವರನ್ನು ಅನುಮೋದಿಸುತ್ತಾರೆ.
ಏನಿಷ್ಟ ತೀರ್ಪು, ದೇವ್ರ ತೀರ್ಪು ಏನಿಷ್ಟ ಸರ್? ಏನಕ್ಕೆ ಪಾತ್ರರಾಗ್ತಾರೆ ಅವರು?
ಮರಣಕ್ಕೆ.
ಮರಣ ಶಿಕ್ಷೆ. ನೀವೇ ಹೇಳ್ರಿ, ಲೋಕದಲ್ಲಿ ಯಾವ ಒಂದು ಕೋರ್ಟಲ್ಲಿ ಕ್ರೂರವಾಗಿರುವಂಥ ಕಲ್ಪ್ರಿಟ್ ನಿಲ್ಲಿಸಿದ್ರೆ ಇದಕ್ಕಿಂತ ದೊಡ್ಡ ಶಿಕ್ಷೆ ಯಾವ ಜಡ್ಜ್ಗೂ ಕೊಡೋಕ್ಕಾಗಲ್ಲ. ಇದು ಯಾರಿಗೂ ಕೊಡೋಕ್ಕೆ, ಮರಣಕ್ಕಿಂತ ದೊಡ್ಡ ಜಜ್ಮೆಂಟ್ ಕೊಡೋದಕ್ಕೆ ಆಗ್ತದೆ ಯಾರಿಗಾರ?
ಇಲ್ಲ
ಇಲ್ಲ,
ಇದೇ ಫೈನಲ್ ಜಜ್ಮೆಂಟ್. ದಿಸ್ ಈಸ್ ಗಾಡ್ ಜಜ್ಮೆಂಟ್. ಅದಕ್ಕೆ ಇವತ್ತು ಕೋರ್ಟಲ್ಲಿ ಮರಣದಂಡನೆ ಇಲ್ಲ ಗೊತ್ತಾ, ರೇರ್ ಆಫ್ ದ ರೇರೆಸ್ಟ್ ಕೇಸಸ್ ಅಲ್ಲಿ ಮಾತ್ರ ಕೊಡೋದು, ಇನ್ಯಾರು ಕೊಡಲ್ಲ. ಮರಣದಂಡನೆ ಇಲ್ಲ, ಬ್ಯಾನ್ ಮಾಡಿದ್ದಾರೆ ಆಕ್ಚುಲಿ ಅದನ್ನ. ಆದ್ರೆ ದೇವ್ರು ಹೇಳ್ತಾರೆ ಇದೇ ದಂಡನೆ, ಇದಕ್ಕಿಂತ ಇನ್ಯಾರು ಕೊಡಕ್ಕೆ ಸಾಧ್ಯ ಇಲ್ಲ. ಕೊಟ್ರೆ ಕೊಡ್ರಿ ನೋಡೋಣ, ಅದ್ರ ಆಗೋದಿಲ್ಲ. ಮತ್ತೆ ಹಂಗಾರೆ ಇವ್ರು ಮಾಡಿದ ಪಾಪ ಕೃತ್ಯಗಳಿಗೆ ಏನೂ ಅನುಭವಿಸಲ್ಲ ಅವರು ಅಂತಂದ್ರೆ ಅನುಭವಿಸ್ತಾರೆ. ಹೇಗೆ ಗೊತ್ತಾ, ಇವಾಗ ಏನೋ ಕೆಟ್ಟ ಕೆಲಸ ಮಾಡಿದ್ರೆ ಕ್ರಿಸ್ತನ್ ರಾಜ್ಯದಲ್ಲಿ ಎದ್ದು ಬಂದ್ರೆ ಆ ಕೆಟ್ಟದನ್ನೆಲ್ಲ ಬಿಟ್ಟು ಬರಬೇಕು, ಇವಾಗ ಕಲ್ತಿರೋ ಕೆಟ್ಟದನ್ನೆಲ್ಲ ಬಿಟ್ಟು ಬರಬೇಕು, ಒಳ್ಳೆದನ್ನ ಕಲಿಬೇಕು, ಇವೆರಡೂ ಕಲ್ತಿಯ ಕ್ರಿಸ್ತನ್ ರಾಜ್ಯದಲ್ಲಿ ಬರಬೇಕು ಅಂದ್ರೆ ತುಂಬ ಕಷ್ಟ ರೀ, ಅಷ್ಟು ಈಸಿ ಅಲ್ಲ. ಆದ್ರೆ ಇವಾಗ ಒಳ್ಳೆ ಕೆಲಸ ಮಾಡಿ ಕ್ರಿಸ್ತನ್ ರಾಜ್ಯದಲ್ಲಿ ಎದ್ದು ಬಂದ್ರೆ ಏನ್ರಿ ಆಲ್ರೆಡಿ ಅವ್ನು ಕೆಟ್ಟದ್ ಬಿಡೋದಕ್ಕೆ ಏನೂ ಇರಲ್ಲ, ಅವನತ್ರ ಕ್ರಿಸ್ತನ್ ರಾಜ್ಯದಲ್ಲಿ ಬಂದು ಸತ್ಯಾಂಗ ಕಲ್ತಿ ಅವನು ದೇವ್ರ ರಾಜ್ಯದಲ್ಲಿ ನಡೆಯೋದಕ್ಕೆ ತುಂಬ ಏನ್ರಿ ಅನುಕೂಲ, ರಾಜ್ಯ ಮಾರ್ಗದಲ್ಲಿ ನಡೆಯೋದಕ್ಕೆ. ಅದಕ್ಕೆ ಇಬ್ಬರಿಗೂ ವ್ಯತ್ಯಾಸ ಇದೆ. ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ, ನಾವು ಲೋಕದಲ್ಲಿದ್ರಿ, ನಾವು ಸತ್ಯಕ್ಕೆ ಬರೋಕ್ಕಿಂತ ಮುಂಚೆ ಕರೆಕ್ಟಾ, ಇವಾಗ ಲೋಕದಲ್ಲಿರ್ಬೇಕಾದ್ರೆ ಎಷ್ಟೋ ಕೆಟ್ಟ ಕೆಲಸಗಳನ್ನೆಲ್ಲ ಮಾಡಿದಿರಿ, ಸತ್ಯಕ್ಕೆ ಬಂದ್ಮೇಲೆ ನಮ್ಗೆ ಏನನ್ಸ್ತದೆ ಆ ಕೆಲಸ ನಾನು ಮಾಡಿದ್ರೆ ಇದ್ರೆ ಏನಾಗ್ತಾ ಇತ್ತು, ಎಷ್ಟೋ ಚೆನ್ನಾಗಿರ್ತಾ ಇತ್ತಪ್ಪ ಅಂತ ಅನ್ಸ್ತದ ಇಲ್ಲ ನಮ್ಗೆ
ಅನಿಸುತ್ತೆ.
ಅನ್ಸ್ತದೆ. ಅವಾಗ ಏನನ್ಸ್ತದೆ, ಅದನ್ನ ಯಾಕಾರ ಮಾಡಿದ್ನೋ, ನಾವು ಮಾಡಿದ್ರೆ ಇದ್ರೆ ಇವಾಗ ನಾನು ಏನಾಗ್ತಾರೆ ಇನ್ನೂ ಚೆನ್ನಾಗಿ ಬೆಳೀತಾ ಇದ್ನಲ್ಲ ಅಂತ ಅನ್ಸ್ತದೆ. ಇದೇ ಫೀಲಿಂಗು ಕ್ರಿಸ್ತನ್ ರಾಜ್ಯದಲ್ಲಿ ಎಲ್ಲರಿಗೂ ಏನಾಗೋದು ಆಗೋದು. ಅದಕ್ಕೆ 1000 ಇಯರ್ಸ್ ಕೊಟ್ಟಿರೋದು. ಏನು ಗೊತ್ತಾ, ಇವಾಗ ಕಲ್ತಿರೋ ಕೆಟ್ಟದನ್ನೆಲ್ಲ ಬಿಡಬೇಕು, ಒಳ್ಳೇದನ್ನ ಕಲ್ತ್ಕೊಬೇಕು, ಇವೆರಡು ಡಬಲ್ ಕೆಲಸ ಇದೆ ಕ್ರಿಸ್ತನ್ ರಾಜ್ಯದಲ್ಲಿ. ಅರೆ ಸೇತನ್ ಇರಲ್ಲ, ಯಾರು ಇವೆಲ್ಲ ಕಲ್ತಿ ಕಲ್ತ್ಕೊಂಡು ಕ್ರಿಸ್ತನ್ ಸ್ವಾರೂಪದಲ್ಲಿ ಬೆಳೀತಾರೋ ಕ್ರಿಸ್ತನ್ ರಾಜ್ಯದಲ್ಲಿ, ನಿತ್ಯ ಜೀವ, ಇಲ್ಲ ಅಂದ್ರೆ ನಿತ್ಯ ಮರಣ. ಇದೇ ಸತ್ಯವಿದ್ರಂತ ನ್ಯಾಯ ತೀರ್ಪು. ಓಕೆನಾ? ಸರಿ, ಯಾರಿಗೇನೋ ಪ್ರಶ್ನೆ ಇದೆ ಕೇಳ್ರಿ, ಏನೋ ಡೌಟ್ಸ್ ಇದೆಯಾ ನ್ಯಾಯ ತೀರ್ಪು ಅಂದ್ರೆ ಏನು ಅಂತ?
ಸರ್ ಇವಾಗ್ರಿ
ಹ್ಮ್
ಸರ್ ಈಗ ಸರ್ ಆದಾಮ್ ನಡ್ಕೊಂಡ್ರಿ ಸರ್ ಈಗ ಮುಂದೆ ಇದು ಆಗತ್ತವರೆಗೂ ಎಲ್ಲರೂ ದೇವರು ಇದರಲ್ಲಿ ಬಂದು ಅವಾಗ ಎಲ್ಲರೂ 100 ವರ್ಷ 1000 ವರ್ಷದೊಳಗೆ ಎಲ್ಲರೂ 100 ವರ್ಷ ಟೈಮಿಂಗ್ ಇರ್ತಲ್ಲ ಸರ್ ಯುವಕನು ಅಂತ ಕೇಸ್ ಅಂತ ಹೇಳಿದ್ರಲ್ರಿ
ಹೌದು,
ಎಲ್ಲರೂ ಬರ್ತಾರೆ ಸರ್ ಅವಾಗ
ಎಲ್ಲರೂ ಬರ್ತಾರೆ ಬರ್ತಾರೆ. ಆದಾಮ್ನಲ್ಲಿ ಯಾರೆಲ್ಲ ಸಾಯ್ತಾ ಇದ್ರು ಎಲ್ಲರೂ ಕ್ರಿಸ್ತನ್ ಜೀವಂತ ಹಾಗೇ ಆಗ್ತಾರೆ ಬ್ರದರ್. ಜಾತಿ ಪಂಗಡ ನಂಬಿಕೆ ಏನು ವ್ಯತ್ಯಾಸ ಇಲ್ಲ, ಎಲ್ಲರೂ ಭೂಲೋಕಕ್ಕೆ ಬರ್ತಾರೆ. ನಂಬಿಕಸ್ಥರಾಗಿರೋ ಕ್ರೈಸ್ತವ್ರು ಬಿಟ್ಟರೆ ಮಿಕ್ಕಿದವ್ರು ಎಲ್ಲರೂ ಇದೇ ಭೂಮಿಗೆ ಎದ್ದು ಬರ್ತಾರೆ.
ಓಕೆ ಫಾಸ್ಟ್ ಓಕೆ ಥ್ಯಾಂಕ್ ಯು
ಓಕೆ, ಬೇರೆ ಏನಾದ್ರು ಡೌಟ್ಸ್ ಇದೆಯಾ? ನಿರ್ಮಲ ಅಷ್ಟರ್ ಏನಾದ್ರು ಪ್ರಶ್ನೆ ಇದೆಯಾ?
ಸರ್ ಮತ್ತೆ
ಓಕೆ,
ಇವಾಗ ರೀ
ಹಾಂ
ಇವಾಗ ಯೇಸು ಕ್ರಿಸ್ತನ ನಂಬಿ ಮತ್ತ ಅವ್ರು ಪಾಪ ಮಾರ್ಗದಲ್ಲಿ ಜೀವಿಸಿ ಅವ್ರು ಸತ್ತ ಮ್ಯಾಗ್ರಿ ಮತ್ತ ಅವ್ರಿಗೆ ಮತ್ತೊಂದು ಇದು ಚಾನ್ಸ್ ಸಿಗ್ತಂದ್ರೆ ಸರ್ 100 ವರ್ಷದೊಳಗೆ
ಇಲ್ಲ. ಇವಾಗ ನಾವು ಅದಕ್ಕೆ ಸಭೆ ಅಂತ ಪಾಠ ನೋಡಿದಿರಿ, ನೋಡಿ ನೋಡಿ ಸಭೆ ಅಂತ ಪಾಠ
ಹೌದು
ನೋಡಿದಿರ ಇಲ್ವಾ?
ಸರ್ ನಾನು ಇದ್ದಂಗೆ ಇದ್ದಿಲ್ಲ ಸರ್
ಇಲ್ವ ಮೋಹನ್ ಬದ್ರ, ನಾವು ಸಭೆ ಅಂತ ಪಾಠ ನೋಡಿದಿರ? ಮೋಹನ್ ಬದರ್, ಮೋಹನ್ ಬದರ್ ಚರ್ಚ್ ಅಂತ ಪಾಠ ನೋಡಿದಿರ ನಾವು? ಓಕೆ, ನಾನು ನೋಡಿರ್ಬೇಕು ಆ ಪಾಠ, ನಿಮ್ಗೆಲ್ಲ ತೊಗೊಂಡಿರ್ಬೇಕು. ಇಲ್ಲ ಅಂತಂದ್ರೆ ಯೂಟ್ಯೂಬ್ ಲಿಂಕ್ ಕಳಿಸ್ಕೊಡ್ತೀನಿ, ಕೇಳಿ. ಇಲ್ಲ ತಗೊಂಡಿಲ್ಲ ಅಂದ್ರೆ ನಾವು ನಿನ್ನೆ ತಗೊಳ್ಳೋಣ. ಓಕೆನ್ರಾ? ನೋಡಿ,
ಓಕೆ ಸರ್.
ಕ್ರೈಸ್ತವರು ಅಂದ್ರೆ ಯಾರು, ಅದೊಂದು ಬರ್ತಕ್ಕ ಕ್ವಶನ್. ಆಮೇಲೆ ಕ್ರೈಸ್ತವರಿಗೆ ಯೇಸು ಕ್ರಿಸ್ತನ ಹೆಜ್ಜೆ ಜಾಡಿಯಲ್ಲಿ ನಡೆದು ಮರಣದವರೆಗೂ ನಂಬಿಕಸ್ಥರಾಗಿರೋರಿಗೆ ಪರಲೋಕದ ರಕ್ಷಣೆ, ಓಕೆನಾ? ಮಿಗ್ದವ್ರಿಗೆಲ್ಲರಿಗೂ ಭೂಲೋಕ ರಕ್ಷಣೆ, ಎರಡು ರಕ್ಷಣೆ ಇದೆ. ಸೊ ಪರಲೋಕ ರಕ್ಷಣೆ ಮಾರ್ಗದಲ್ಲಿ ಹೋಗ್ತಾ ಇರೋರು ಭೂಲೋಕ ರಕ್ಷಣೆ ಮಾರ್ಗದಲ್ಲಿ ಬರಕ್ ಸಾಧ್ಯ ಇಲ್ಲ, ಓಕೆನ್ರಾ? ಸೊ ಒಂದ್ಸರಿ ಪರಲೋಕ ರಕ್ಷಣೆ ಮಾರ್ಗದಲ್ಲಿ ಪ್ರವೇಶ ಮಾಡಿದವರು ಭೂಲೋಕ ರಕ್ಷಣೆ ಬರಕ್ ಸಾಧ್ಯ ಇಲ್ಲ. ಸೊ ಎರಡು ವ್ಯತ್ಯಾಸ ಇದೆ, ಚೆನ್ನಾಗಿ ಅರ್ಥ ಇಟ್ಕೊಳ್ಳಿ. ಅದು ಯಾರೋ ಅಂತ ವ್ಯಕ್ತಿಗಳಿಗೆ ಮಾತ್ರ ಅದು ಅನ್ವಯಿಸೋದು, ಓಕೆನಾ ಬ್ರದರ್?
ಓಕೆ ಸರ್.
ಆದರೆ ಹೆಸರಿಗಾಗಿ ಸುಮ್ಮನೆ ಇರೋಂಥ ಕ್ರೈಸ್ತವರುಗಳು ಅವ್ರು ಯಾವ ರಕ್ಷಣೆಗೆ ಹೋಗಲ್ಲ, ಭೂಲೋಕ ರಕ್ಷಣೆಗೆ ಕ್ರಿಸ್ತನ ರಾಜ್ಯದಲ್ಲಿ ಎದ್ದು ಬಂದು ಸತ್ಯ ತಿಳಿತಾರೆ ಸಾಮಾನ್ಯ ಜನಗಳ ಜೊತೆಗೇನೆ,
ಓಕೆ ಸರ್.
ಓಕೆ?
ನಾ
ಯಾಕಂದ್ರೆ
ಹೇಳ್ದಿನಿ ಸರ್,
ನಾವು
ದೇವರು
ಕ್ರಿಸ್ತನ,
ನಮ್ಮ
ಯಾಕಂದ್ರೆ ನಾವು ಕ್ರಿಸ್ತನ ಹಿಂಬಾಲಿಸ್ಬೇಕು, ಕ್ರಿಸ್ತನ ಹೆಜ್ಜೆ ಜಾಡಲ್ಲಿ ನಡೀಬೇಕು, ಕರೆಕ್ಟಾ?
ಕರೆಕ್ಟ್ ಸರ್. ಓಕೆ
ಮತ್ತೆ ಕ್ರಿಸ್ತನ ಸ್ವರೂಪದಲ್ಲಿ ಇರಬೇಕು. ಇದೆಲ್ಲ ಕ್ರೈಸ್ತವರು ಇದಾರಾ? ಇರಬೇಕು. ಅದೇ ಕ್ರಿಸ್ತನ ಹೆಜ್ಜೆ ಜಾಡಲ್ಲಿ ನಡೆಯೋದು, ಕ್ರಿಸ್ತನ ಹಿಂಬಾಲಿಸ್ ಅಂತದ್ದು, ಓಕೆನಾ?
ಓಕೆ ಸರ್. ಓಕೆ
ಸರಿ, ಕೇಳಿ ಇನ್ನೇನು ಪ್ರಶ್ನೆ?
ಆಯ್ತು.
ಓಕೆ ಸರಿ, ಜಾನ್ ಬ್ರದರ್ ಏನೋ ಪ್ರಶ್ನೆ ಇದೆಯಾ?
ಇಲ್ಲ ಬ್ರದರ್.
ಓಕೆ, ಮಲ್ಲಿಕಾರ್ಜುನ್ ಬ್ರದರ್, ಅಶೋಕ್ ಮಹದೇವಪ್ಪ ಏನೋ ಪ್ರಶ್ನೆ ಇದೆಯಾ? ಶರಣಪ್ಪ ಬ್ರದರ್ ಪ್ರಶ್ನೆ ಇದೆಯಾ? ಸುಧಾ, ಕಾವ್ಯ, ರಂಜನ್ ಕುಮಾರ್ ಏನೋ ಪ್ರಶ್ನೆ ಇದೆಯಾ? ಓಕೆ ಸರಿ, ಹಂಗಾದ್ರೆ ಕೊನೆಯದಾಗಿ ಒಂದು ಪ್ರಾರ್ಥನೆ ಮಾಡೋಣ. ಏನು ಮಾಡೋಣ?